हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಶ್ರೀನಿವಾಸ ಹೇಳಿದ ಕೂಡಲೇ ಬಕುಲಾದೇವಿ ಕೇಳ್ತಾ ಇದ್ದಾಳೆ, ಅಯ್ಯ ಎಲ್ಲಿದ್ದಾಳ ಹುಡುಗಿ ಯಾರು ಅಂತ ಕೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಅಷ್ಟೇ ಅಲ್ಲ ಯಾರೀ ಹುಡುಗಿ, ನೀನು ಮದುವೆ ಮಾಡಿಕೋಬೇಕು ಅಂದು ಬರಬೇಕಾದರೆ ಆ ಹುಡುಗಿ ಯಾರಾಗಿರಬೇಕು? ಆವಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅಮ್ಮ ನೋಡು, ಹಿಂದೆ ನಾನು ತ್ರೇತೆಯಲ್ಲಿ ರಾಮರೂಪದಿಂದ ಅವತಾರ ಮಾಡಿದೆ, ಆಗ ವಿಶೇಷವಾಗಿರತಕ್ಕಂಥ ದಂಡಕಾರಣ್ಯದಲ್ಲಿದ್ದಾಗ ರಾಕ್ಷಸನಾಗಿರತಕ್ಕಂಥ ರಾವಣಾಸುರ ಸೀತೆಯನ್ನು ಕರ್ಕೊಂಡು ಹೋಗಬೇಕು ಅಂತ ನೋಡಿದಾಗ ಅಗ್ನಿದೇವರು ವಿಶೇಷವಾಗಿ ಏನು ಮಾಡುತ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಆ ತದ್ವಾಕ್ಯಮಾಕರ್ಣ್ಯ ಸೀತಾದೇವಿ ಹೋಗುವಂಥ ಅಂದರೆ ರಾವಣನ ಕೈಗೆ ಸಿಕ್ಕು ಒದ್ದಾಡತಕ್ಕಂಥ ಹಾರಾಮ ಹಾಲಕ್ಷ್ಮಣ ಹಾರಾಘವೇತಿ ತದಾ ರುರಾವ ಅತ್ತಳು ಅಂತ ಬರ್ತಾ ಇದೆ. ಇದು ಒಳ್ಳೆ ಘಟ್ಟ, ಆಚಾರ್ಯರು ನಿರ್ಣಯ ಕೊಡ್ತಾರೆ ಅಲ್ಲಿದ್ದದ್ದು ಸೀತೆಯಲ್ಲ, ರಾವಣ ಕರ್ಕೊಂಡು ಹೋದದ್ದು ಸೀತೆಯನ್ನಲ್ಲ, ಹಾಗಾದರೆ ಯಾರಲ್ಲಿದ್ದದ್ದು? ಸೀತಾದೇವಿ ಕೈಲಾಸಕ್ಕೆ ಹೋಗಿಬಿಟ್ಟಿದ್ಲು, ಅಲ್ಲಿ ಒಂದು ಆಕೃತಿ ಇತ್ತು, ಆ ಆಕೃತಿಯನ್ನು ರಾವಣಾಸುರ ಕರ್ಕೊಂಡು ಹೋಗ್ತಾ ಇದ್ದ. ಇದು ಆಚಾರ್ಯರ ಮಾತಿನ ಪ್ರಕಾರ ನಿರ್ಣಯ, ಅನೇಕ ಪ್ರಮಾಣಗಳ ಅನುಸಾರವಾಗಿ ನಿರ್ಣಯ. ಅಂತಹ ಕಾಲಕ್ಕೆ ಇಲ್ಲೂ ವಿಶೇಷವಾಗಿ ವೇದವ್ಯಾಸರ ಮಾತು ಬರ್ತಾ ಇದೆ. ಆ ರಾವಣಾಸುರನ ಕೈಯಲ್ಲಿರತಕ್ಕಂಥ ಯಾರ ಆಕೃತಿ ಒದರತಾ ಇದ್ದರೆ, ಹಾ ರಾಮ ಹಾ ಲಕ್ಷ್ಮಣ ಹಾ ರಾಘವ ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ಹವ್ಯವಾಹನ ಪಾತಾಳ ಲೋಕಾತ್ ಉದಗಾದ್ಧರಾತಲಂ, ಪಾತಾಳ ಲೋಕದಿಂದ ವಿಶೇಷವಾಗಿ ಭೂಮಿಗೆ ಬಂದರು. ಅಲ್ಲಿ ನೋಡ್ತಾ ಇದ್ದಾರೆ, ಬಂದು ಆ ಸೀತಾದೇವಿಯ ಆಕೃತಿಯನ್ನ ಕರ್ಕೊಂಡು ಹೋಗ್ತಕ್ಕಂಥ ಆ ರಾವಣಾಸುರನನ್ನು ನೋಡಿ ಒಳ್ಳೆ ಮಾತುಗಳಿಂದ ರಾವಣಂ ಬೋಧಯಾಮಾಸ ನಾನಾ ವಾಕ್ಯಗಣೈಸ್ತದ, ನಾನಾ ಮಾತುಗಳಿಂದ ರಾವಣಾಸುರನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಏನು ಅಂತ, ಇಯಂ ಜನಕಪುತ್ರಿ ನ ವಿಪ್ರಭಾರಿಯ ಸುರೇಶ್ವರ. ಏ ಅಸುರೇಶ್ವರ, ಈಕೆ ಬ್ರಾಹ್ಮಣನ ಹೆಂಡತಿ, ಜನಕರಾಜನ ಮಗಳಲ್ಲ. ರಾಘವ, ನಿನ್ನ ಭಯದಿಂದ ಜಾನಕಿಯನ್ನ ನನ್ನ ಸನ್ನಿಧಾನದಲ್ಲಿಟ್ಟ. ಲಕ್ಷ್ಮಣ ಸಹಿತವಾಗಿ ತಿರುಗಾಡ್ತಾ ಇದ್ದ. ಮತ್ತೆ ನೀವ್ಯಾಕೆ ನಂಗೆ ಹೇಳ್ತಾ ಇದ್ರಿ ಇದನ್ನ ಅಂದ್ರೆ, ನೀನು ಶಿಷ್ಯೋಸಿ ಪರಮೋದಾರ ಮಮ ಕಲ್ಯಾಣ ರಾವಣ, ನೀನು ನನ್ನ ಶಿಷ್ಯ ಆದ್ದರಿಂದ ವಿಪ್ರಪತ್ನಿಯನ್ನು ಕರ್ಕೊಂಡು ಹೋಗಬೇಡ ಅಂತ ಪ್ರತಾರಯನ್ ಅವನನ್ನು ಮೋಸಗೊಳಿಸಿ ಮುಂದೆ ಹೇಳ್ತಾ ಇದ್ದಾರೆ. ಛದ್ಮನ ಜನಕಾತ್ಮಜಾಂ ಇತ್ತಂ ಸ್ವಲೋಕಮಾದಾಯ ತಾಂ ಪೂಜಯಿತುಂ ಧೃತಂ. ಆ ಒಂದು ಪ್ರತಿಕೃತಿ ಏನಿದೆ, ಆ ಪ್ರತಿಕೃತಿಯನ್ನು ತಮ್ಮ ಲೋಕಕ್ಕೆ ಕರ್ಕೊಂಡು ಬಂದರಂತೆ. ಸ್ವಹಾಯಾಂ ಸನ್ನಿವೇಶ್ಯಾಥ ನಾಂ ವೇದವತೀಂ ಶುಭಾಂ. ಹಿಂದೆ ವಿಶೇಷವಾಗಿರತಕ್ಕಂಥ ವೇದವತಿ ಅಂತ, ಪ್ರಾಗ್ ರಾವಣ ಅಪಚಾರೇಣ ಪ್ರತಿಶ್ರುತ್ಯತ ತದ್ವಧಂ. ವೇದವತಿ ತಾನು ತಪಸ್ಸು ಮಾಡುವಾಗ ರಾವಣವನ್ನು ತೊಂದರೆ ಕೊಡಲಿಕ್ಕೆ ಬಂದರೆ ಮುಂದಿನ ಜನ್ಮದಲ್ಲಿ ನಿನಗೆ ನಾನು ನಿನ್ನ ಸಾವಿಗೆ ಕಾರಣ ಆಗ್ತೇನೆ ಅಂತ ಅಗ್ನಿಯಲ್ಲಿ ವಿಶೇಷವಾಗಿ ಆಕೆ ಪ್ರವೇಶ ಮಾಡಿದ್ಲು. ಕೃತಪ್ರವೇಶಾಂ ಕ್ರೋಧೇನ ಸಮಿದ್ಧೇ ಜಾತವೇದಸಿ. ಅವಾಗಿಂದ ವಿಶೇಷವಾಗಿ ಸಮಯಕ್ಕೆ ಕಾಯ್ತಾ ಇದ್ಲು. ಸೀತಾಕೃತಿಧರಾಂ ಕೃತ್ವ ಮಾಯಯ ವೇಷವಾಹನ. ಆಕೆಗೆ ಸೀತೆಯ ಆಕೃತಿ ಬರುವಂತೆ ಮಾಡಿದರಂತೆ ಯಾರು, ಅಗ್ನಿದೇವರು. ಅವಾಗ ಆಕೆಯನ್ನು ಅಲ್ಲಿಗೆ ಕರ್ಕೊಂಡು ರಾವಣನಿಗೆ ಕೊಟ್ಟಾಗ ಆತ ಕರ್ಕೊಂಡು ಹೋದ. ಅಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ಆ ಪ್ರತಿಕೃತಿಯಲ್ಲಿ ಏನು ಸೀತಾದೇವಿಯ ಒಂದು ಸೂಕ್ಷ್ಮ ಸನ್ನಿಧಾನ, ಹಾಗೆ ಇಂದ್ರದೇವರ ಸನ್ನಿಧಾನ ಇತ್ತು ಅಂತ ಹೇಳ್ತಾರಲ್ಲ, ಅದೆಲ್ಲಿ ಹೋಯಿತು ಅಂದರೆ ಅಗ್ನಿದೇವರು ಇಲ್ಲಿ ಆ ಪ್ರತಿಕೃತಿಯನ್ನು ಕರ್ಕೊಂಡು ಬರುವಾಗಲೇನೆ ಅವರ ಸನ್ನಿಧಾನಗಳೆಲ್ಲ ವೇದವತಿಯಲ್ಲಿ ಪ್ರವೇಶ ಆಯಿತು. ಆಕೆಯನ್ನು ವಿಶೇಷವಾಗಿ ಕರ್ಕೊಂಡು ಹೋದದ್ದು ಇದು ಸ್ಪಷ್ಟ ಅಲ್ಲಿ ಶ್ರೀನಿವಾಸನ ಮಾತಿನಿಂದಲೇ ಆಗ್ತು. ನಂತರ ವಿಶೇಷವಾಗಿ ಆಕೆ ಅಲ್ಲೇ ಇದ್ಲು. ನಂತರ ಇಬ್ಬರನ್ನು ಕೂಡ ಅಗ್ನಿಪ್ರವೇಶ ಮಾಡಿದ ಮೇಲೆ ಸೀತಾದ್ವಂದ್ವಂ ತಥಾ ದೃಷ್ಟವ ಪ್ರೋವಾಚ ನಿಜಭಾಮಿನಿ. ಇಬ್ಬರು ಸೀತೆಯರನ್ನು ನೋಡಿ ಅದರಲ್ಲಿ ತನ್ನ ಸೀತೆ ಯಾರು ಅಂತ ರಾಮಚಂದ್ರ ಗುರುತು ಅಂದರೆ ಆತನಿಗೆ ಗೊತ್ತೇ ಗೊತ್ತು. ಯಾರೀಕೆ ನಿನ್ನ ರೂಪದಂತೆ ಇದ್ದಾಳೆ ಅಂತ ಕೇಳಿದಾಗ ಜಾನಕಿ ದೇವಿ ಹೇಳ್ತಾ ಇದ್ದಾಳೆ, ಮದ್ದುಃಖಂ ಹಿ ಏತಯ ಭುಕ್ತಂ ನಿರ್ನಿಮಿತ್ತಂ ದಯಾಲುನ. ನನ್ನ ದುಃಖ ನಾನು ಅನುಭವಿಸಬೇಕಾದ ದುಃಖ ಈಕೆ ದುಃಖ ಅನ್ಪಟ್ಲು. ನಾಂನ ವೇದವತಿ ಚೇಯಂ ಸ್ವಾಹಾಯ ಸನ್ನಿಧೌ ಸ್ಥಿತ. ವೇದವತಿ ಈಕೆ ಸ್ವಹಾದೇವಿ ಹತ್ರ ಇದ್ಲು, ಈಗ ಅಲ್ಲಿ ಬಿದ್ದು ಬಂದಿದ್ದಾಳೆ, ನೀನು ಸ್ವೀಕಾರ ಮಾಡಬೇಕು ಅಂದಾಗ ವಿಶೇಷವಾಗಿ ನಾನು ಅಷ್ಟಾವಿಂಶತಿ ಮೇ ಕಲು 28ನೆಯ ಕಲಿಯುಗದಲ್ಲಿ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಹೇಳಿದಾಗ ಆಕೆ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿದಾಗ ಬಕುಲಾದೇವಿ ಆನಂದದಿಂದ ಹೇಳ್ತಾ ಇದ್ದಾಳೆ, ನಾನು ಆ ರಾಜನ ಪಟ್ಟಣಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಭಗವಂತ ವಿಶೇಷವಾದ ಕುದುರೆಯನ್ನು ಆಕೆಗಾಗಿ ಸಿದ್ಧ ಮಾಡ್ತಾ ಇದ್ದಾರೆ ದೇವ ಮಾಯೆಯಿಂದ. ನಂತರ ಬಕುಲಾದೇವಿ ಕೇಳ್ತಾ ಇದ್ದಾಳೆ, ಮಾರ್ಗಂ ವದ ರಮಾನಾಥ ಗಚ್ಛಾಮಿ ನೃಪಭಂಗವಂ. ಮಾರ್ಗವನ್ನು ಹೇಳಯ್ಯ, ನಾನು ಆ ರಾಜನ ಹತ್ರ ಹೋಗ್ತೇನೆ ಅಂತ ಹೇಳಿದಾಗ, ಅಸ್ಮಾದೇವ ವರಾನ್ನ ಮಾರ್ಗಾತ್, ಅಂದರೆ ಇದೇ ವಿಶೇಷವಾದ ಮಾರ್ಗದಿಂದ ಹೋಗಮ್ಮ ಅಂದರು. ಯಾವುದು ವಿಶೇಷ ಮಾರ್ಗ? ಮಾರ್ಗ ಅಂದರೆ ಹೇಳ್ತಾ ಇದ್ದಾರೆ, ಕಪಿಲತೀರ್ಥಕ್ಕೆ ಬರತಕ್ಕಂಥ ಮಾರ್ಗ. ಕಳೆಗೆ ಕಪಿಲಾದೇವ ಪೂಜಿತನಾಗಿರ್ತಕ್ಕಂಥ ಶಿವನನ್ನು ಕಪಿಲ ಋಷಿಗಳು ಪೂಜೆ ಮಾಡಿದಂಥ ರುದ್ರದೇವರನ್ನು ನೀನು ಪೂಜೆ ಮಾಡು, ನನಗಾಗಿ ವಿಶೇಷವಾಗಿ ಮದುವೆಗಾಗಿ ಪ್ರಾರ್ಥನೆ ಮಾಡು, ನಂತರ ಪದ್ಮತೀರ್ಥಕ್ಕೆ ಹೋಗು, ಅಲ್ಲಿ ಕೃಷ್ಣ ರಾಮರಿಗೆ ನಮಸ್ಕಾರ ಮಾಡು, ಅಲ್ಲಿರತಕ್ಕಂಥ ಪದ್ಮತೀರ್ಥದಲ್ಲಿ ಹುಟ್ಟಿರತಕ್ಕಂಥ ಕಮಲಗಳಿಂದ ಪೂಜೆ ಮಾಡಿ ನನಗಾಗಿ ಪ್ರಾರ್ಥನೆ ಮಾಡಮ್ಮ. ನಂತರ ಸುವರ್ಣಮುಖರಿ ನದಿಯನ್ನು ದಾಟಿ ಮುಂದಕ್ಕೆ ಹೋಗಿ ನಿನಗೆ ಹೇಗೆ ಮನಸ್ಸು ಬರುತ್ತೋ ಹಾಗೆ ಮಾಡು ಅಂತ ಶ್ರೀನಿವಾಸ ಹೇಳಿದಾಗ ಹಾಗೆ ಹೊರಟು ಹೋಗ್ತಾ ಇದ್ದಾಳೆ. ನಂತರ ಅಗಸ್ತ್ಯಾಶ್ರಮಕ್ಕೆ ಬರ್ತಾ ಇದ್ದಾಳೆ. ಅಲ್ಲಿ ಪದ್ಮಾವತಿ ದೇವಿಯರ ಸಖಿಯರೆಲ್ಲರಿದ್ದರೆ ಅವರನ್ನು ಅವರ ಹತ್ತಿರ ಬಂದು ವಿಶೇಷವಾಗಿ ಕೇಳ್ತಾ ಇದ್ದಾಳೆ, ನೀವು ಯಾರು? ಅವ ಕನ್ಯೆಯರು ಹೇಳ್ತಾರೆ, ನಾವು ಆಕಾಶರಾಜನ ಸನ್ನಿಧಾನದಿಂದ ಬಂದವರು, ನಿನ್ನೆ ಯಾರೋ ಒಬ್ಬ ಗಂಡಸು ವಿಶೇಷವಾಗಿ ಪದ್ಮಾವತಿ ದೇವಿಯ ಸಮೀಪಕ್ಕೆ ಬಂದಿದ್ದ, ಮನ್ಮಥಾಕೃತಿ ಇದ್ದ, ನಾವೆಲ್ಲರೂ ಅವನನ್ನು ನೋಡಿದವು. ಪದ್ಮಾವತಿ ದೇವಿ ಅವನನ್ನು ನೋಡಿದ ಮೇಲೆ ಜ್ವರತಾಪದಿಂದ ಮೂರ್ಛಿತಳಾಗಿದ್ದಾಳೆ. ಆಕೆಯ ತಾಪಸ್ಸು ಶಾಂತಿಗಾಗಿ ನಾವು ವಿಶೇಷವಾಗಿ ರಾಜ ಆಜ್ಞಾಪನ ಮಾಡಿದರೆ ಅಗಸ್ತ್ಯೇಶ್ವರನ ಅಭಿಷೇಕಕ್ಕಾಗಿ ನಾವು ಬಂದೇವೆ. ಇಲ್ಲಿ ಕನ್ಯಕಾ ರೂಪದಲ್ಲಿರತಕ್ಕಂಥ ನಿನ್ನನ್ನು ನೋಡ್ತಾ ಇದ್ದೇವೆ, ವೃದ್ಧಳ ಆದವಳು ವಾಗಬಕುಲಾದೇವಿ ಹೇಳ್ತಾ ಬರ್ತಾ ಇದ್ದಾಳೆ. ಯಾರಾ ಕಿರಾತ ರೂಪಿ, ಯಾರನ್ನು ನೀವು ನೋಡಿದ್ದೀರಿ? ಅವಾಗ ಹೇಳ್ತಾ ಇದ್ದಾರೆ, ನಾವು ಪದ್ಮಾವತಿ ದೇವಿ ಸಹಿತವಾಗಿ ವನಕ್ಕೆ ಬಂದಿದ್ದೀವಿ ಪುಷ್ಪಗಳನ್ನು ತರಲಿಕ್ಕಾಗಿ. ಅವಾಗ ಒಬ್ಬ ವಿಚಿತ್ರವಾದಂಥ ಕುದುರೆ ಮೇಲೆ ಒಬ್ಬ ಮನುಷ್ಯ ಬಂದಿದ್ದ, ಬೇಡದ್ದನ್ನೆಲ್ಲ ಮಾತಾಡಿದ. ಅವಾಗ ತುಂಬ ಸಿಟ್ಟಿನಿಂದ ನಾವೆಲ್ಲ ಕಲ್ಲಿನಿಂದ ಹೊಡೆದರೆ ಕುದುರೆ ಸತ್ತು ಹೋಯಿತು, ತಾನು ಆ ಕುದುರೆಯನ್ನು ಬಿಟ್ಟು ಉತ್ತರ ದಿಕ್ಕಿಗೆ ಹೋಗಿಬಿಟ್ಟ. ಆತ ಹೋದ ಕೂಡಲೇ ಪದ್ಮಾವತಿ ದೇವಿ ತಾನು ಮೂರ್ಛಿತಳಾಗ್ತಾ ಇದ್ದಾಳೆ. ಮೂರ್ಛಿತಳಾಗಿ ನಂತರ ನಾವು ಆಕೆಯನ್ನು ಯಾನದಲ್ಲಿ ಕರ್ಕೊಂಡು ಹೋದಾಗ ರಾಜ ವಿಶೇಷವಾಗಿ ಬೃಹಸ್ಪತಿ ಆಚಾರ್ಯರನ್ನು ಕರೆಸಿದಾಗ ಬೃಹಸ್ಪತಿ ಆಚಾರ್ಯರು ಬಂದು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಅಗಸ್ತ್ಯೇಶ್ವರನ ಒಂದು ಅಭಿಷೇಕವನ್ನು ಮಾಡಿಸಿ ಅಂತ ಹೇಳಿದಾಗ ನಾವೆಲ್ಲವೂ ಬಂದಿದ್ದೇವೆ. ಅಷ್ಟೇ ಅಲ್ಲ, ನೀನು ಯಾರು, ವಿಶೇಷವಾಗಿ ಎಲ್ಲಿಗೆ ಹೋಗ್ತಾ ಇದೀಯಮ್ಮ ಅಂತ ಈಕೆಯನ್ನು ಕೇಳಿದರೆ ಅವಾಗ ಹೇಳ್ತಾ ಇದ್ದಾರೆ, ಪ್ರಭಾವ ಆತ್ಮಾನುಭವಸ್ಯ ವಿಷ್ಣೋ ಯೂಯಂ ನಿಜಾನೀತ ಪುರಾಣ ಪುಂಸಃ. ಆ ಶ್ರೀಹರಿಯ ಮಹಿಮೆ ನಿಮಗೇನು ಗೊತ್ತಾಗುತ್ತೆ? ಆ ಕೃಷ್ಣನನ್ನ ಮಗ ಕೃಷ್ಣಂ ಮುಕುಂದಂ ತನಯಂ ವಿದಂತ್ಯ ವೃಥಾ ಶರೀರಂ ಪುನರಾಗತಂ ಮಮ. ನಾನು ಕೃಷ್ಣನ ಮಗ ಅಂತ ತಿಳ್ಕೊಂಡು ನಿನ್ನ ಮದುವೆ ನೋಡಬೇಕು ಅಂತ ಕೇಳಿದ್ದಕ್ಕೆ ಮತ್ತೊಂದು ಶರೀರ ಬಂತು ನನಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ಮನುಷ್ಯನಂತೆ ಆಟ ಆಡುತ್ತಾನೆ. ಅದಕ್ಕೆ ನನ್ನನ್ನು ಬಕುಲ ಅಂತ ಹೇಳ್ತಾರೆ, ಹೇಳ್ತಾ ಇದ್ದಾರೆ. ಹರೇ ಬಂ ಅಮೃತಂ ಯಸ್ಮಾತ್ ಕುಪದಂ ತದಾಶ್ರಯಂ ಲಾಲಯಾಮಿ ತಥೋ ವಾಂಬೈ ಬಕುಲಾಂ ಅವಗಚ್ಚತ. ಶ್ರೀಹರಿ ಅವನ ವಿಶೇಷವಾಗಿರತಕ್ಕಂಥ ಮೋಕ್ಷಸ್ಥಾನ, ಆ ಮೋಕ್ಷಸ್ಥಾನವನ್ನು ಲಾಲನೆ ಮಾಡುತ್ತೇನೆ, ವಿಶೇಷವಾಗಿರತಕ್ಕಂಥ ನಾನು ಲಾಲನೆ ಮಾಡೋದರಿಂದ ನನ್ನ ಬಕುಲ ಅಂತ ಕರೀತಾರೆ. ಅಂದವನ ಪಾದವನ್ನು ನಾನು ಲಾಲನೆ ಮಾಡುತ್ತೇನೆ, ಮೋಕ್ಷಸ್ಥಾನ ಅವನ ಪಾದ, ಅವನ ಪಾದವನ್ನು ನಾನು ಸೇವಾ ಮಾಡುತ್ತೇನೆ, ಆದ್ದರಿಂದ ನನ್ನ ಬಕುಲ ಅಂತ ಕರೀತಾರೆ. ನಂತರ ವಿಶೇಷವಾಗಿ ಮಾ ಅಂದರೆ ಲಕ್ಷ್ಮೀ ದೇವಿ, ಆಕೆ ನನ್ನನ್ನು ಲಾಲನೆ ಮಾಡುವುದರಿಂದ ಮಾ ಲಾ ಅಂತ ನನ್ನ ಕರೀತಾರೆ ಅಂತ ಚೆನ್ನಾಗಿ ಹೇಳಿ ನಾನು ನಾರಾಯಣಪುರಕ್ಕೆ ಬರಬೇಕು ಅಂತಿದ್ದೇನೆ. ಆದರೆ ಅಲ್ಲಿ ಯಾರೂ ಪ್ರವೇಶ ಮಾಡಲಿಕ್ಕಾಗಲ್ಲ, ನಿಮ್ಮ ಜೊತೆಗೆ ನಾನು ಬರಲಿಕ್ಕಾಗುತ್ತೆ ಅಂತ ಇದ್ದೇನೆ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಸರಿ ಅಂತ ಹೇಳುತ್ತಾರೆ. ನಂತರ ಶ್ರೀನಿವಾಸ ನೋಡುತ್ತಾ ಇದ್ದಾನೆ, ಒಬ್ಬ ಮಗ ಮಗನಲ್ಲ, ಒಂದು ಮಗ ಒಂದು ಕಣ್ಣು ಕಣ್ಣಲ್ಲ, ಅಂದರೆ ಪ್ರಧಾನವಾಗಿ ಕಾರ್ಯ ಆಗಬೇಕಾದರೆ ವಿಶೇಷವಾಗಿ ಬೇಕು ಅಂತ ಹೇಳುತ್ತಾ, ಹೆಂಗಸರಿಂದ ಆದ ಕಾರ್ಯ ಸರಿಯಾಗಿ ಆಗಲ್ಲ, ನಾನು ಹೋಗಬೇಕು ಅಂತ ವನಿತಾ ರೂಪವನ್ನು, ಕೊರವಂಜಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ತಲೆಯ ಮೇಲೆ ಬೊಟ್ಟೆಯನ್ನು ಹಿಡ್ಕೊಂಡಿದ್ದಾನೆ. ವಿಶೇಷವಾಗಿರತಕ್ಕಂಥ 50 ವರ್ಷದ ರೂಪವನ್ನು ಧಾರಣೆ ಮಾಡ್ತಾ ಇದ್ದಾನೆ. ಅದಂತ ಶುಷ್ಕವದನ, ಆ 50 ವರ್ಷಕ್ಕೇನೆ ಆ ಬಾಯಲ್ಲಿ ಹಲ್ಲೇ ಇಲ್ಲ. ನಂತರ ಹರಕ ಕುಪ್ಪಸ, ನಂತರ ಸೀರೆಯನ್ನು ಉಟ್ಟಿದ್ದಾನೆ. ಬ್ರಹ್ಮದೇವರನ್ನೇ ಮಗುವಾಗಿ ಮಾಡಿಕೊಂಡು ಅಳತಾ ಇರತಕ್ಕಂಥ ಬ್ರಹ್ಮದೇವರನ್ನೇ ಮಗುವಾಗಿ ಮಾಡಿಕೊಂಡಿದ್ದಾರೆ. ರುದ್ರದೇವರನ್ನೇ ಕೋಲಾಗಿ ಮಾಡಿಕೊಂಡು ಬ್ರಹ್ಮಾಂಡವನ್ನೇ, ಬ್ರಹ್ಮಾಂಡಾಭಿಮಾನಿ ಆ ದೇವತೆಗಳನ್ನೇ ಬೊಟ್ಟೆಯಾಗಿ ಮಾಡಿಕೊಂಡು ಸ್ವಾಮಿ ವಿಶೇಷವಾಗಿ ನರ್ತನ ಮಾತ್ರ ವಸ್ತ್ರದಲ್ಲಿ ಕೂಸನ್ನು ಕಟ್ಟಿಕೊಂಡು ನರ್ತನೆ ಮಾಡುತ್ತಾ ಬರ್ತಾ ಇದ್ದಾನೆ. ನಾರಾಯಣಪುರಕ್ಕೆ ಬಂದ, ಅಲ್ಲಿರ್ತಕ್ಕಂಥವರೆಲ್ಲ ಧರಣಿದೇವಿಗೆ ಹೇಳುತ್ತಾ ಇದ್ದಾರೆ, ಒಳ್ಳೆಯ ಭವಿಷ್ಯತ್ತು ಹೇಳುತ್ತೇನೆ ಅಂತ ಯಾರೋ ಬಂದಿದ್ದಾರೆ ನೋಡಮ್ಮ ಧರ್ಮದೇವತ ಅಂತ ಹೇಳಿದಾಗ ಕರ್ಕೊಂಡು ಬನ್ನಿ ಅಂತಾಳೆ. ಅವರೆಲ್ಲರೂ ಬಂದು ಕರೆದ್ರೆ ಹೇಳ್ತಾನೆ, ನಾನು ಯಾಕೆ ಬರಲಿ, ಆಕೆ ರಾಜನ ಹೆಂಡತಿ, ನಾನು ನೋಡು ಹೇಗಿದ್ದೇನೆ, ಅಹಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಬಿತ, ನಾನು ದರಿದ್ರಳು, ಆಕೆ ದುಡ್ಡಿದ್ದವಳು, ನನ್ನನ್ನೇ ಕರೀತಾಳೆ ಅಂತ ಹೇಳಿದಾಗ ಅಂದರೆ ಅವಳೇ ಬರಬೇಕು ಅಂತ. ಅವಾಗ ಧರಣಿ ದೇವಿ, ಏಹಿ ಭದ್ರೆ ಮಹಾಭಾಗೆ ಸಾಕ್ಷಾತ್ವಂ ಧರ್ಮದೇವತ, ನೀನೇ ಬಾಮ್ಮ ಅಂತ ಕರೆದಾಗ ಹೋಗ್ತಾ ಇದ್ದಾಳೆ. ನಂತರ ವಿಶೇಷವಾಗಿ ರತ್ನ ಸಿಂಹಾಸನವನ್ನು ಕೊಟ್ಟರೆ ಕೂತ ನಂತರ ಧರ್ಮದೇವಿ ಹೇಳ್ತಾ ಇದ್ದಾಳೆ, ಒಳ್ಳೆ ಸ್ನಾನವನ್ನು ಮಾಡಿ, ಮಂಗಳ ಸ್ನಾನ ಮಾಡಿ, ಒಳ್ಳೆ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಬಾ ಅಂತ ಹೇಳಿದಾಗ ನಂತರ ಮತ್ತು ಹೇಳ್ತಾ ಇದ್ದಾಳೆ, ಒಂದು ಉಪಾಯನವನ್ನು ಕೊಡು, ವಾಯನ ದಾನ ದೇವತೆಗಳಿಗೆ ಪ್ರೀತಿಯನ್ನು ಕೊಡತಕ್ಕಂಥದ್ದು ಅಂತ ಹೇಳಿದಾಗ ಒಳ್ಳೆ ಮುತ್ತು ಅಕ್ಕಿ ಬೆರೆಸಿದಂಥ ಒಳ್ಳೆ ಬಂಗಾರದ ಮರದಲ್ಲಿ ಕೊಡ್ತಾ ಇದ್ದಾರೆ. ನಂತರ ಧರಣಿ ದೇವಿ ಕೇಳ್ತಾ ಇದ್ದಾರೆ, ಇನ್ನ ಹೇಳಮ್ಮ ಸತ್ಯವನ್ನು ಹೇಳು. ಅವಾಗ ಮಗುವಿಗೆ ಅನ್ನವನ್ನು ಕೊಡು ಅಂತ ಕೇಳ್ತಾನೆ. ಆಕೆ ಸ್ವರ್ಣಪಾತ್ರಸ್ಥಂ ಕ್ಷೀರಾನ್ನಂ ಅರ್ಭಕಸ್ಥದೌ ನೃಪ, ಒಳ್ಳೆ ಬಂಗಾರದ ಪಾತ್ರೆಯಲ್ಲಿ ಮಗುವಿಗೆ ಕ್ಷೀರಾನ್ನವನ್ನು ಕೊಟ್ಟರೆ ಅವಾಗ ಮಗು ಅಳತಾ ಇದೆ, ಈ ಮನುಷ್ಯ ಅನ್ನನ ಬೇಡಪ್ಪ ತಲೆ ಹಾಳಾಗಿ ಹೋಗುತ್ತೆ ಅಂತ ಹೇಳಿದಾಗ ಸ್ವಾಮಿ ಆ ಮಗುವಿಗೆ ಒಂದೇಟು ಕೊಟ್ಟು ತಾನೇ ತಿಂತಾ ಇದ್ದಾನೆ. ಅಯ್ಯೋ ಇವ ದರಿದ್ರೋಸಿ ದುರಾಚಾರ ಕಂಡಮೂಲ ಫಲಾಶನ, ಯಾವಾಗೂ ಗೆಡ್ಡೆ ಗೆಣಸು ತಿಂದಿರುವವ, ನಿನಗೆ ಈ ಕ್ಷೀರಾನ್ನ ರಾಜನಿರ್ಮಿತವಾದ್ದು, ನಿನಗೆಲ್ಲಿ ಸೇರುತ್ತೆ ಅಂತ ತಾನೇ ತಿಂದುಬಿಟ್ಟ. ಅಲ್ಲ ಕೂಸಿಗೆ, ನನ್ನ ಹೊಟ್ಟೆಯಲ್ಲಿ ಹೋದರೆ ಕೂಸಿಗೆ ಹಿತ ಆಗುತ್ತೆ ಅಂತ ಹೇಳಿ ನಂತರ ಮತ್ತು ಕೇಳುತ್ತಾನೆ, ಸ್ವಲ್ಪ ನನಗೆ ಒಳ್ಳೆ ತಾಂಬೂಲ ಕೊಡಬಾರದೆ, ಇಲ್ಲಿ ನೋಡಬೇಕಾಗಿದ್ದು. ಅವನಿಗೇನೂ ಬೇಡ, ಎಲ್ಲ ಬೇಡಿ ಬೇಡಿ ತಗೊಳ್ತಾನೆ, ಯಾಕೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಇದನ್ನು ನೋಡಿ ಎಲ್ಲ ದೇವತೆಗಳು, ಎಲ್ಲ ಆಕಾಶದಲ್ಲಿ ನಿಂತು ಹೆಂಡತಿಯರು ಮಕ್ಕಳು ಸೇರಿಕೊಂಡು ಆ ದೇವರ ರೂಪವನ್ನು ನೋಡ್ತಾ ಇದ್ದಾರೆ. ಅವನ 10 ಅವತಾರಗಳನ್ನು ನೋಡಿದರು, ಎಲ್ಲ ಅವತಾರಗಳನ್ನು ನೋಡಿದರು, ಈ ಅವತಾರ ಯಾರೂ ನೋಡಿದ್ದಿಲ್ಲ. ಅದ್ಭುತವಾದ ಕೊರವಂಜಿಯ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ನಾವು ಈ ರೂಪವನ್ನು ಚಿಂತನೆ ಮಾಡಿದರೆ, ನಿಜವಾಗಿಯೂ ಸರಿಯಾಗಿ ಚಿಂತನೆ ಮಾಡ್ತಾ ಬಂದರೆ, ಭೂತ ಭವಿಷ್ಯದ ವರ್ತಮಾನಗಳ ತ್ರಿಕಾಲ ಜ್ಞಾನಿಗಳಾಗಿ ಬಿಡ್ತಾರೆ. ನಂತರ ವಿಶೇಷವಾಗಿ ಭೋಜನದ ನಂತರ ಎಲ್ಲರನ್ನು ಸ್ಮರಣೆ ಮಾಡುತ್ತಾ ಇದ್ದಾನೆ ಭಗವಂತ. ನಾರಾಯಣನನ್ನು, ಲಕ್ಷ್ಮಿಯನ್ನು, ವಿಷ್ಣುಪಾದ, ಪ್ರಯಾಗ, ಗೋದಾತೀರ ನಿವಾಸಿ ಎಲ್ಲರನ್ನ ಸಸ್ಮಾರ ಲೋಕಭಾವೇನ ವಾಚ ಮಧುರಂ ರಚ, ಎಲ್ಲರನ್ನ ಸ್ಮರಣೆ ಮಾಡಿ ನಂತರ ರಮಾದೇವಿಯನ್ನು ಸ್ಮರಣೆ ಮಾಡುತ್ತಾನೆ. ಗಂಡನಾಗಿರ್ತಕ್ಕಂಥ ಬದರಿ ನಾರಾಯಣ ಸ್ಮರಣೆ ಮಾಡ್ತಾನೆ, ತನಗೆ ತಾನೇ ಗಂಡ, ತನಗೆ ತಾನೇ ಹೆಂಡತಿ ಅಂತ ತೋರಿಕೊಡ್ತಾ ಇದ್ದಾನೆ. ಮತ್ತು ಕೇಳ್ತಾನೆ, ಇಷ್ಟೆಲ್ಲ ಸ್ಮರಣೆ ಮಾಡಿ ಇನ್ನೊಂಚೂರು ತಾಂಬೂಲ ಕೊಡು ಅಂತ ತಗೊಳ್ತಾನೆ. ನಂತರ ಧರಣಿದೇವಿ ಹೇಳ್ತಾ ಇದ್ದಾಳೆ, ಸ್ವಲ್ಪ ವಿಶೇಷವಾಗಿರತಕ್ಕಂಥ ಒಳ್ಳೆ ಮಾತನ್ನು ಹೇಳು ಎಂದು ಹೇಳಿದಾಗ ಮುತ್ತಿನಿಂದ ತುಂಬಿದ ಮರವನ್ನು ತಂದರೆ ಆವಾಗ ಅದರಲ್ಲಿ ಆ ಮುತ್ತನ್ನು ಮೂರು ರಾಶಿಯನ್ನು ಮಾಡಿ ಅದರಲ್ಲಿ ಒಂದು ರಾಶಿಯನ್ನು ನಿನ್ನ ಕೈಯಲ್ಲಿ ಕೋಲನ್ನು ಕೊಟ್ಟು ಒಂದು ರಾಶಿಯನ್ನು ಕಲಕು ಅಂತ ಹೇಳಿದಾಗ ಆಕೆ ಮಧ್ಯರಾಶವು ವಿಲೋಡಿತೆ. ಮಧ್ಯರಾಶಿಯನ್ನು ಆಕೆ ಕಲಕಿದಾಗ ಹೇಳ್ತಾ ಇದ್ದಾನೆ, ನೋಡಮ್ಮ ನಿನ್ನ ವಿಶೇಷವಾಗಿ ಒಬ್ಬ ಕುದುರೆ ಮೇಲೆ ಪುರುಷ ಬಂದಿದ್ದ, ಅವನನ್ನು ನೋಡಿ ಮೋಹವಶಳಾಗಿ ಜ್ವರ ಬಂದಿದ್ದೆ ಅವಳಿಗೆ. ಶ್ರೀನಿವಾಸನನ್ನೇ ವೇಂಕಟಾಧೀಶನನ್ನೇ ಗಂಡನನ್ನಾಗಿ ಮಾಡಿಕೋಬೇಕು ಅಂತ ನಿನ್ನ ಮಗಳು ಇಚ್ಛಾ ಪಡ್ತಾ ಇದ್ದಾಳೆ, ಹಾಗೆ ಆಗುತ್ತೆ, ನನ್ನ ಮಾತು ಸುಳ್ಳಾಗೋದಿಲ್ಲ. ಅವನ ಯಾರಾದರೆ ಈ ಕುದುರೆ ಏರಿ ಬಂದಿದ್ದನಲ್ವಾ, ಅವನು ಯಾರೂ ಅಲ್ಲ, ಮನ್ಮಥ ಮನ್ಮಥನಾಗಿದ್ದಾನೆ. ಆದ್ದರಿಂದ ಈಗ ನಿನ್ನ ಮಗಳಿಗೆ ಬಂದಿರತಕ್ಕಂಥ ಈ ಜ್ವರ ಶಾಂತಿಗಾಗಿ ಅವನಿಗೆ ಕೊಟ್ಟು ಮದುವೆ ಮಾಡಿ. ಅವಾಗ ಧರಣಿ ದೇವಿ ಕೇಳ್ತಾಳೆ, ಎಲ್ಲಿದ್ದಾನವ, ನಾನು ಹೇಗೆ, ಅವನ ಹೆಸರೇನು, ಅವನಿಗೆ ಹೇಗೆ ನಾನು ಕೊಡಲಿ. ಅವಾಗ ಹೇಳ್ತಾ ಇದ್ದಾನೆ, ವೈಕುಂಠದಲ್ಲಿರ್ತಕ್ಕಂಥ ಶ್ರೀಹರಿಯೇ ಇಲ್ಲಿ ವೆಂಕಟಾಚಲದಲ್ಲಿದ್ದಾನೆ, ಶ್ರೀನಿವಾಸ ಅಂತ ಹೆಸರಿಂದಿದ್ದಾನೆ, ವಿದ್ಯಾವಂತ ಧನವಂತ ಬಲವಂತ. ನಿನ್ನ ಮಗಳು ವಿಶೇಷವಾಗಿ ಕಲ್ಲಿಂದ ಅವನ ಕುದುರೆ ಕೊಂದು ಬಿಟ್ಲು, ಪಾಪ ವಿಶೇಷವಾಗಿ ಕ್ಷಮಾ ಮಾಡಿ ಹೋಗಿದ್ದಾನೆ. ಒಂದು ವೇಳೆ ನೀನು ನಿನ್ನ ಮಗಳನ್ನು ಕೊಟ್ಟಿಲ್ಲ ಅಂದರೆ ತುಂಬ ದುಃಖ ಪಡ್ತೀಯ, ಕೊಡದಿದ್ದರೆ ಒಂದೇ ದಿನದಲ್ಲಿ ಸುತ್ತು ಹೋಗ್ತಾಳೆ ನಿನ್ನ ಮಗಳು ಅಂತ ಹೇಳಿದಾಗ ಧರಣಿ ದೇವಿ ಯಾಕಿಂಥ ಮಾತುಗಳು ಮಾತಾಡ್ತೀಯ ಅಂದಾಗ ನನ್ನ ಮಾತು ಸುಳ್ಳಲ್ಲ ಅಂತ. ಅವಾಗ ಧರಣಿ ದೇವಿ ಕೇಳ್ತಾ ಇದ್ದಾಳೆ, ನನ್ನ ಹತ್ತಿರ ಒಂದು ಕನ್ಯೆಯನ್ನು ಬೇಡಬೇಕು, ಅವಾಗ ನಾವು ಕೊಡಬೇಕು, ನಮ್ಮ ಧರ್ಮ ಅದು, ಈ ಕನ್ಯೆಯನ್ನೇ ಬೇಡದಿದ್ದರೆ ನಾನು ಹೇಗೆ ಕೊಡೋದು. ಅವಾಗ ಹೇಳ್ತಾರೆ, ಇನ್ನೊಂದು ಘಳಿಗೆಯಲ್ಲೇ ಒಬ್ಬ ಹೆಂಗಸು ಬರ್ತಾಳೆ, ಜ್ಞಾನವೃದ್ಧಳು ವಯೋವೃದ್ಧಳು ಆಗಿದ್ದಾಳೆ, ಆಕೆಯ ಮಾತನ್ನು ವಿಶೇಷವಾಗಿ ನಂಬಿ ನೀವು ಮಾತನ್ನು ಈ ಕಾರ್ಯವನ್ನು ಮಾಡಿ ನನ್ನ ವಾಕ್ಯವನ್ನು ವಿಶ್ವಾಸ ಮಾಡಿ ರಾಜನಿಗೆ ಇವೆಲ್ಲ ಸರಿಯಾಗಿ ತಿಳಿಸಿಕೊಡು. ತೋಂಡಮಾನನಿಗೆ ನಂತರ ವಿಶೇಷವಾಗಿರ್ತಕ್ಕಂಥ ಬಂಧುಗಳಿಗೆ ಹೇಳಬೇಕು ಅಂತ ಹೇಳಿ ಹೇಳ್ತಾನೆ, ನನ್ನ ಸನ್ನಿಧಾನದಲ್ಲೇ ಸಂಕಲ್ಪ ಮಾಡಿಬಿಡು ಅಂತಾನೆ. ಆವಾಗ ಧರಣಿ ದೇವಿ ಹೇಳ್ತಾಳೆ, ಯಾವುದೋ ಒಂದು ಉಪಾಯದಿಂದ ನನ್ನ ಮಗಳು ಬದುಕಿದ್ದೇ ಆದರೆ ನನ್ನ ಮಗಳನ್ನು ಅವನಿಗೆ ಕೊಡುತ್ತೇನೆ. ಸುತಾಂ ತಸೈವ ದಾಸ್ಯಾಮಿ ಗಿರಿಗಹ್ವರವಾಸಿನಃ. ಗಿರಿಗಹ್ವರವಾಸಿನ, ಗಿರಿ ಅಂದರೆ ಈ ಶರೀರ, ಈ ಶರೀರದ ಗಹ್ವರ ಅಂದರೆ ಹೃದಯ, ಅಲ್ಲಿ ವಾಸ ಮಾಡತಕ್ಕಂಥ ಸ್ವಾಮಿ ಅವನಿಗೆ ಕೊಡುತ್ತೇನೆ ಅಂತ ಹೇಳಿದಾಗ ಹೇಳ್ತಾ ಇದ್ದಾನೆ, ಸರಿ ಹಾಗಾದರೆ ನಿನ್ನ ಮಗಳು ಬದುಕ್ತಾಳೆ ಅಂತ ಹೇಳಿ ತಾನು ಹೊರಟು ಹೋಗ್ತಾ ಇದ್ದಾನೆ ವಿಶೇಷವಾಗಿರತಕ್ಕಂಥ ಶ್ರೀನಿವಾಸ. ನಂತರ ತನ್ನ ಮಗಳ ಹತ್ರ ಹೋಗಿ ಕೇಳ್ತಾ ಇದ್ದಾಳೆ, ಅಮ್ಮ ನೀನು ಯಾಕೆ ಹೀಗಿದೆಯಾ ಹೇಳು, ನಿನ್ನ ಮನಸ್ಸಲ್ಲೇನಿದೆ ಪೂರ್ಣ ಮಾಡ್ತೇನೆ ಅಂತ ಹೇಳಿದಾಗ ಆಕೆ ಮೆಲ್ಲಕ್ಕೆ ಹೇಳ್ತಾ ಇದ್ದಾಳೆ, ಅಮ್ಮ ನಾನೇನಂಥ ಏನು ಮಾಡಿಲ್ಲ, ನನಗೆ ನಿನ್ನೆ ವಿಶೇಷವಾಗಿರತಕ್ಕಂಥ ಒಬ್ಬ ವ್ಯಕ್ತಿ ದರ್ಶನ ಕೊಟ್ಟ, ಯಾರೂ ಅಲ್ಲ ಪುರಾಣ ಪುರುಷೋತ್ತಮ, ಪುರಾಣ ಪುರುಷೋತ್ತಮನೇ ದರ್ಶನ ಕೊಟ್ಟಿದ್ದಾನೆ, ಅವನ ಮುಖವನ್ನು ನಾನು ಈಗಲೂ ಸ್ಮರಣೆ ಮಾಡ್ತಾ ಇದ್ದೇನೆ, ಅವನಿಲ್ಲದಿದ್ದರೆ ನಾನು ಬದುಕಲ್ಲ ಅನ್ನೋದು ಸತ್ಯವಾಗಿ ತಿಳಿದುಕೊ, ಅವನು ಕೃಷ್ಣ ಅಂತ, ಅವನು ಯಾರೂ ಅಲ್ಲ ಸರ್ವೋತ್ತಮ ಸಾಕ್ಷಾತ್ ಸೈವ ಪುರುಷೋತ್ತಮ, ಅವನೇ ಪುರುಷೋತ್ತಮ ಸರ್ವೋತ್ತಮ, ಅವನ ಬಲಗೈಯಲ್ಲಿ ಚಕ್ರ ಇತ್ತು, ಎಡಗೈಯಲ್ಲಿ ಶಂಖ, ಕಂಠದಲ್ಲಿ ಕೌಸ್ತುಭ, ಕರ್ಣಗಳಲ್ಲಿ ಮಕರಕುಂಡಲ, ಅವನ ಚಕ್ರ ಪ್ರಭಾವದಿಂದ ವಾರಾಣಸೀಪುರ ಸುಟ್ಟು ಹೋಯಿತಮ್ಮ. ಅವನ ಭಕ್ತರ ಲಕ್ಷಣ ಹೇಳ್ತೀನಿ, ವೇದಶಾಸ್ತ್ರ ಪರರಾಗಿರ್ತಾರೆ, ಧರ್ಮವ್ರತದಲ್ಲಿ ಪರರಾಗಿರ್ತಾರೆ, ವೇದೋಕ್ತ ಕರ್ಮವನ್ನೇ ಮಾಡ್ತಾ ಇರ್ತಾರೆ, ಶಂಖಚಕ್ರಾಂಕಿತರಾಗಿರ್ತಾರೆ, ಊರ್ಧ್ವಪುಂಡಧರರಾಗಿರ್ತಾರೆ, ಸುಳ್ಳೇ ಆಡಲ್ಲ, ತಂದೆ ತಾಯಿಗಳು ಸೇವಾದಲ್ಲಿ ಇರ್ತಾರೆ, ಇಂಥವರು ಅವರ ಭಕ್ತರ ಲಕ್ಷಣ ಅಂತ ಹೇಳಿದಾಗ ಧರಣಿ ದೇವಿ ಕೇಳ್ತಾಳೆ, ಏನಮ್ಮ ಸರಿಯಾಗಿ ಹೇಳು, ಜ್ವರದಿಂದಾಗಿ ಹೀಗೆ ಮಾತಾಡ್ತಾ ಇದ್ದೀಯಾ ಅಂದ, ಇಲ್ಲ ಸತ್ಯಂ ವದಾಮಿ ಹೇ ಮಾತಃ ದುಷ್ಟ ಏವ ಮಹಾಪ್ರಭು, ಭಗವಂತ ಕಾಣಿಸಿದ್ದಾನಮ್ಮ, ಅವನ ನೋಡಿದ್ದರಿಂದ ನನ್ನ ಈ ರೀತಿಯಾಗಿರ್ತಕ್ಕಂಥ ದೇಹ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ಮಗಳನ್ನು ಸಾಂತ್ವನ ಮಾಡಿ ತನ್ನ ಗಂಡನ ಮನೆಗೆ ಬರ್ತಾ ಇದ್ದಾಳೆ ಅಡಿಗೆ ಮಾಡಲಿಕ್ಕೆ. ನಂತರ ವಿಶೇಷವಾಗಿರ್ತಕ್ಕಂಥ ತನ್ನ ಗಂಡನಿಗೆ ಈ ರೀತಿಯಾಗಿರ್ತಕ್ಕಂಥ ಕಾರಣವನ್ನೆಲ್ಲ ಚೆನ್ನಾಗಿ ಧರ್ಮದೇವಿ ಹೇಳಿರ್ತಕ್ಕಂಥದ್ದನ್ನು ಎಲ್ಲ ಹೇಳಿದಾಗ, ಅದೇ ಸಮಯಕ್ಕೆ ಬಕುಲಾದೇವಿ ಕನ್ಯಕರಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ, ಬ್ರಾಹ್ಮಣರೆಲ್ಲ ಬರ್ತಾ ಇದ್ದಾರೆ. ಆವಾಗ ರಾಜ ಎಲ್ಲರನ್ನು ಕೂಡ ವಿಶೇಷವಾಗಿ ಪೂಜಾ ಮಾಡಿ ಭೋಜನ ಮಾಡಿಸಿ ತಾನು ಭೋಜನ ಮಾಡಿ ತಾನು ಇಬ್ಬರು ಹೊರಗೆ ಬರ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಧರಣಿ ದೇವಿ ಆಕೆಯನ್ನು ನೋಡಿ ಕೇಳ್ತಾ ಇದ್ದಾರೆ, ಯಾರು ಈಕೆ, ಪೂಜ್ಯಳಂತೆ ಕಾಣ್ತಾ ಇದ್ದಾಳೆ ಅಂತ ಹೇಳಿದಾಗ, ಅವಾಗ ಕನ್ಯಕೆಯರು ಹೇಳ್ತಾ ಇದ್ದಾರೆ, ಈಕೆ ವಿಶೇಷವಾಗಿರತಕ್ಕಂಥ ವೆಂಕಟೇಶ್ವರನ ಆಜ್ಞಾಕಾಳಿಕ ಬಕುಲ ಮಾಲಿಕ ಅಂತ ಬಂದಿದ್ದಾಳೆ ಅಂತ ಹೇಳಿದಾಗ, ಅಮ್ಮ ನೀನೇ ವಿಶೇಷವಾಗಿ ಆಕೆ ಯಾಕೆ ಬಂದದ್ದು ಅಂತ ಕೇಳಿಕೋ ಅಂತ ಹೇಳಿದಾಗ, ಧರಣಿ ದೇವಿ ಒಳ್ಳೆ ವಿಶೇಷವಾಗಿರತಕ್ಕಂಥ ರತ್ನ ಪೀಠದಲ್ಲಿ ಕೂಡಿಸಿ, ಅಮ್ಮ ವಿಶೇಷವಾಗಿರತಕ್ಕಂಥ ನಿನಗೆ ಸ್ವಾಗತ, ನನ್ನ ಪುಣ್ಯ ಪೂರ್ಣ ತುಂಬಿದ್ದಕ್ಕೆ ನಿನ್ನ ದರ್ಶನ ಆಯಿತು, ಏನು ಮಾಡಬೇಕು ಹೇಳು. ಬಕುಲಾದೇವಿ ಹೇಳ್ತಾ ಇದ್ದಾಳೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಶತೆ ಏನಕ್ಕೆ, ಕನ್ಯಾಪೇಕ್ಷ ನಮಗಿದೆ, ಇನ್ನು ಬೇರೆ ಕಾರ್ಯಗಳಿಟ್ಟುಕೊಂಡು ನನಗೆ ಯಾಕೆ. ಅವಾಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಸರಿ ಸರಿ ನಮಗೂ ವರನ ಅಪೇಕ್ಷೆ ಇದೆ, ಆದ ಕಾರಣ ಯಾರು ವರ, ಯಾವ ದೇಶ, ಯಾವ ಗೋತ್ರ, ಯಾವ ನಕ್ಷತ್ರ, ಅಷ್ಟೇ ಅಲ್ಲ ವಿಶೇಷವಾಗಿರತಕ್ಕಂಥ ಅಪ್ಪ ಅಮ್ಮ ಯಾರು ಆ ಹುಡುಗನಿಗೆ, ಎಲ್ಲವನ್ನ ಹೇಳಮ್ಮ. ಅವಾಗ ಬಕುಲಾದೇವಿ ಹೇಳ್ತಾ ಇದ್ದಾರೆ, ದೇವಕಿ ವಸುದೇವರೇ ತಂದೆ ತಾಯಿಗಳು, ಅವರ ಮಗನಾಗಿರ್ತಕ್ಕಂಥ ಶ್ರೀನಿವಾಸ ಕೃಷ್ಣ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವ, ಶ್ರವಣ ನಕ್ಷತ್ರ ವೇಂಕಟಗಿರಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ತುಂಬ ಆಚಾರ ಸಂಪನ್ನ, 25 ವರ್ಷದವ ಅಂತ, ಪಾಣಿಗ್ರಹಣ ಕಾಲದಲ್ಲಿ ಅವನು ನೋಡಿದ ಸಂತೋಷ ಆಗುತ್ತೆ ಅಂತ ಹೇಳಿದಾಗ ಆನಂದದಿಂದ ಹೇಳ್ತಾ ಇದ್ದಾಳೆ, ಅಲ್ಲ ಒಳ್ಳೆ ಭಾಗ್ಯವಂತ ವಂಶದಲ್ಲಿ ಹುಟ್ಟಿದವ, ಬುದ್ಧಿವಂತ ಯುವಕ ಬಲಿ ಅಂತ ಹೇಳ್ತಾ ಇದ್ದಿ, ಯಾಕೆ ಸ್ವರಿಗೆ ವಿವಾಹ ಆಗಿಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಇಲ್ಲ ಇವನಿಗೆ ಹುಡುಗತನದಲ್ಲೇ ಮದುವೆ ಆಗಿದೆ, ಮೊದಲನೇ ಹೆಂಡತಿಗೆ ಮಕ್ಕಳಾಗಲಿಲ್ಲ, ಅದಕ್ಕೆ ತಾನು ಇನ್ನೊಂದು ಮದುವೆ ಮಾಡಿಕೊಳ್ತಾ ಇದ್ದಾನೆ. ಆವಾಗ ವಿಶೇಷವಾಗಿ ಪೂಜೆಯನ್ನು ಬಕುಲಾದೇವಿಯನ್ನು ಪೂಜನೆ ಮಾಡಿ ನಂತರ ವಿಶೇಷವಾಗಿ ಮಗನನ್ನು ಕರೆಸಿಕೊಡ್ತಾ ಇದ್ದಾರೆ ನೃಪಾಹ್ವಾನಿ ರಾಜನನ್ನು ಕರೆಸಲಿಕ್ಕೆ. ರಾಜ ಬಂದು ತನ್ನ ಮಗಳನ್ನು ವಿಚಾರ ಮಾಡ್ತಾ ಇದ್ದಾನೆ, ಆಕೆ ಹೇಳ್ತಾ ಇದ್ದಾಳೆ, ಅಪ್ಪ ಅಮ್ಮನಿಗೆ ಹೇಳಿದ್ದೇನೆ ನನ್ನ ಮನಸ್ಸಿನಲ್ಲಿ ವಿಚಾರ ಅಂತ ಹೇಳ್ತಾ ಇದ್ದಾಳೆ. ನಂತರ ವಿಶೇಷವಾಗಿರತಕ್ಕಂಥ ರಾಜ ಹೇಳ್ತಾ ಇದ್ದಾನೆ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ, ಮಗಳಿಗೆ ಸಾಂತ್ವನ ಮಾಡ್ತಾ ಇದ್ದಾನೆ, ಅವನಿಗೇ ಕೊಟ್ಟು ಮದುವೆ ಮಾಡ್ತೇನೆ, ಮಾ ಚಿಂತೆ ಮಾಡಬೇಡ ಅಂತ ಹೇಳಿ ನಂತರ ವಿಶೇಷವಾಗಿರತಕ್ಕಂಥ ಪತ್ರಿಕೆಯನ್ನು ಬರೆದು ಬೃಹಸ್ಪತ್ಯಾಚಾರ್ಯರಿಗೆ ಕಳಿಸಿಕೊಡ್ತಾ ಇದ್ದಾರೆ, ಬರಬೇಕು ಬೇಗ ಅಂದಾಗ ಅವರು ತನ್ನ ಮಗನನ್ನು ಕಳಿಸಿಕೊಟ್ರು, ಮಗ ಚಂದ್ರಾವತಾರಿ, ಅದರಿಂದ ವೇಗವಾಗಿ ಹೋದರು. ಅವಾಗ ವಿಶೇಷವಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದಾರೆ, ಬಂದು ರಾಜ ನಮಸ್ಕಾರ ಮಾಡಿ ಅವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಆಜ್ಞೆಯಿಂದ ನಾನು ಶ್ರೀನಿವಾಸನ ಸಂಬಂಧವನ್ನು ನಾನು ನಿಶ್ಚಯ ಮಾಡಿಕೊಡ್ತೇನೆ, ಕನ್ಯೆಗಾಗಿ ಸಾಧ್ವಿ ಬಂದಿದ್ದಾಳೆ, ತಥಾವಿಧವ ವಾಕ್ಯನ ಕರಿಷೆ ಕರ್ಮ ಸನ್ಮನೆ, ನಿಮ್ಮ ಮಾತಿನಿಂದ ಎಲ್ಲವನ್ನ ಮಾಡ್ತೇನೆ ಅಂತ ಹೇಳಿದಾಗ ಗುರುಗಳು ಹೇಳ್ತಾ ಇದ್ದಾರೆ ಬೃಹಸ್ಪತ್ಯಾಚಾರ್ಯರು, ಅಯ್ಯ ಒಳ್ಳೆ ಫಲ ಇರತಕ್ಕಂಥ ವೃಕ್ಷವನ್ನು ಆಶ್ರಯ ಮಾಡಿ ತುಂಬ ಜನ ಬದುಕ್ತಾರೆ, ನಿನ್ನ ಭಾಗ್ಯದಿಂದ ನಾವೆಲ್ಲರೂ ಬದುಕ್ತೀವಯ್ಯ, ನೋಡಿ ನಾನು ಯಾವಾಗೋ ಒಂದ್ಸಲ ಬರ್ತೇನೆ ಭೂಮಿಗೆ, ಇಲ್ಲಿ ಶುಕಾಚಾರ್ಯರು ಸದಾ ಇರ್ತಾರೆ, ಶ್ರೀನಿವಾಸನ ಆಶ್ರಯ ಮಾಡಿಕೊಂಡಿರ್ತಾರೆ, ಆತನೇ ವಿಶೇಷವಾಗಿ ಈತನ ಮಹಿಮೆ ಗೊತ್ತಿರುತ್ತೆ, ಆತನ ಕೇಳಿ ಅಂತ ಹೇಳಿದಾಗ ತೊಂಡಮಾನನ ಕಳಿಸಿಕೊಡ್ತಾ ಇದ್ದಾರೆ. ತೊಂಡಮಾನ ರಾಜ ಅವರ ಹತ್ರ ಬರ್ತಾ ಇದ್ದಾನೆ, ಧ್ಯಾನದಲ್ಲಿದ್ದವರನ್ನು ನೋಡಿ ನಮಸ್ಕಾರ ಮಾಡಿ ಸುಮ್ಮನೆ ನಿಂತ ಧ್ಯಾನ ಆದ ಮೇಲೆ ಹೇಳಿದರೆ ಈ ಮಾತನ್ನ, ಅಯ್ಯ ಪದ್ಮಾವತಿ ವಿವಾಹಾರ್ಹ ಸಂಪನ್ನ ಗುರುಪೂಜಿತ ಶ್ರೀನಿವಾಸಾಯ ತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪ. ಶ್ರೀನಿವಾಸನಿಗೆ ಆಮ ಹುಡುಗಿಯನ್ನು ಕೊಡಬೇಕು ಅಂತಿದ್ದಾರೆ ಅಂತ ಹೇಳಿದಾಗ, ವಿಶೇಷವಾಗಿ ಒಂದು ಕ್ಷಣದಲ್ಲಿ ನರ್ತನ ಮಾಡಿ ಬಿಡ್ತಾ ಇದ್ದಾರೆ, ಕೃಷ್ಣಾರ್ಜುನವನ್ನು ಹರಿದು ಹಾಕ್ತಾ ಇದ್ದಾರೆ, ಕಮಂಡಲ ಮುರಿದು ಹಾಕ್ತಾ ಇದ್ದಾರೆ, ಎಲ್ಲ ಮಣಿಮಾಳಗಳನ್ನು ಹರಿದು ಹಾಕ್ತಾ ಇದ್ದಾರೆ. ಹುಚ್ಚು ಹಿಡಿದಂತೆ ಆನಂದದಿಂದ ಕುಣಿದು ನಂತರ ಹೇಳ್ತಾ ಇದ್ದಾರೆ, ಅಯ್ಯ ಎಂಥ ಒಳ್ಳೆ ಮಾತನ್ನು ಹೇಳಿದ್ದಿ, ವಿಶೇಷವಾಗಿ ನೀನು ಮತ್ತು ಆಕಾಶರಾಜ ಶ್ರೀನಿವಾಸನ ಕೃಪಾಬಲದಿಂದ ಚೆನ್ನಾಗಿ ಹೀಗೆ ಇರಲಿ ಅಂತ ಹೇಳ್ತಾ ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿ ಮಾಧ್ಯಾಹ್ನಕ್ಕೆ ಸಂಧೆಯನ್ನು ಪೂರ್ಣ ಮಾಡಿಕೊಂಡು ಜೀರ್ಣವಾದ ತನ್ನ ಆಭರಣ ಭೂಷಣಗಳನ್ನೆಲ್ಲ ಬಿಟ್ಟು, ಅಲ್ಲ ಅವರ ಮುನಿಗಳು ಅವರಿಗೆ ಯಾಕೆ ಆಭರಣ ಭೂಷಣ ಅಂದರೆ, ತಮ್ಮ ಶರೀರದ ಆಕಾರದಲ್ಲಿ ಭಗವಂತ ಇರ್ತಾನೆ ಅಂತ ಎಚ್ಚರ ಅವರಿಗಿರುತ್ತೆ. ಆ ಭಗವಂತನಿಗೆ ತಮ್ಮ ಆಶ್ರಮಕ್ಕೆ ತಕ್ಕಂತೆ, ವೈರಾಗ್ಯಕ್ಕೆ ತಕ್ಕಂತೆ ಭೂಷಣ ಮಾಡ್ತಾರೆ. ದರ್ಭೆಗಳಿಂದಲೇ ಎಲ್ಲ ಆಭರಣಗಳನ್ನು ಮಾಡಿ ದೇವರಿಗೆ ಭೂಷಣ ಮಾಡ್ತಾರೆ, ಭಗವಂತ ಸ್ವೀಕಾರ ಮಾಡ್ತಾನೆ. ಆ ರೀತಿಯಲ್ಲಿ ಒಳ್ಳೆಯ ದರ್ಭೆಗಳನ್ನು ತಗೊಂಡ್ರಂತೆ, ಆ ದರ್ಭೆಗಳಿಂದ ವಿಶೇಷವಾಗಿ ಕಿರೀಟವನ್ನು ಮಾಡಿಕೊಂಡು, ನಂತರ ಕವಚವನ್ನು ಮಾಡಿಕೊಂಡರು, ಕುಸುಮಗಳಿಂದ ದರ್ಭೆಗಳಿಂದ ವಿಶೇಷವಾಗಿ ಕವಚವನ್ನು ಮಾಡಿಕೊಂಡ್ರಂತೆ, ತುಳಸಿ ಮಣಿಮಾಲೆಗಳಿಂದ ಕಂಠ ಕರ್ಣಗಳಿಗೆ ಭೂಷಣೆ ಮಾಡಿಕೊಂಡಿದ್ದಾರೆ. ಅಪಾದಲಂಬಿ ಕೃಷ್ಣತ್ವ ಕಂಚುಕೈ ಸಮಲಂಕೃತ, ಒಳ್ಳೆ ಕೃಷ್ಣಾಜನವನ್ನು ಹಾಕ್ಕೊಂಡಿದ್ದಾರಂತೆ, ಭುಜದಿಂದ ಕಾಲುವರೆಗೂ ಅದು ಇದೆ ಅಂತ ಹೇಳ್ತಾರೆ. ಈ ಥರ ಕೃಷ್ಣಾಜನ ಹಾಕ್ಕೊಂಡು ಓಡಾಡಿದಂಥ ವ್ಯಕ್ತಿಗಳು ಒಬ್ಬರು, ಇಡೀ ಅಪಾದಮೌಳಿ ಬರಿ ಅಂತ ಕೃಷ್ಣಾಜನ ಹಾಕ್ಕೊಂಡವರು ಮುದ್ದು ಮೋಹನ ದಾಸರು ಅಂತ ಚಿಕ್ಕಬಳ್ಳಾಪುರದ ದಾಸರು. ಸವಾಗು ಕೃಷ್ಣಾಜನವೇ ಅವರಿಗೆ ಅಂಗಿ, ಮಾಮೂಲಿ ವಿಶೇಷವಾಗಿರ್ತಕ್ಕಂಥ ಯಾವ ವಸ್ತ್ರ ಹಾಕ್ಕೊಂಡಿದ್ದಿಲ್ಲ ಅಂತವರು, ಕೌಪೀನ ಮಾತ್ರ ಒಳಗೆ ಧಾರಣೆ, ಮೀದ ಹಾಕ್ಕೊಂಡು ಬರ್ತಾ ಇದ್ದರಂತೆ ಮಹಾನುಭಾವರು. ಆ ರೀತಿಯಲ್ಲಿ ಬರ್ತಾ ಇದ್ದರೆ ಒಬ್ಬ ಮುನಿಗಳನ್ನು ಎದುರುಗೊಳ್ಳಿಕ್ಕೆ ಚದುರಂಗವರದಿಂದ ರಾಜ ಬಂದ, ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತಾ ಇದ್ದಾನೆ. ಬೃಹಸ್ಪತಿ ಆಚಾರ್ಯರು ಶುಕಾಚಾರ್ಯರು ಎಲ್ಲರೂ ಸೇರತಾ ಇದ್ದಾರೆ. ನಂತರ ರಾಜ ಹೇಳ್ತಾ ಇದ್ದಾನೆ, ಪೂಜೆ ಮಾಡಿ ಗುರುಗಳನ್ನು, ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡುತ್ತೇನೆ ನಿಮ್ಮಿಬ್ಬರು ಒಪ್ಪಿಗೆ ಆದರೆ ಅಂತ ಹೇಳಿದಾಗ, ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಮಾ ಕುರುಷ್ವ ಮಹಾಭಾಗ ಸಂದೇಹಂ ದಾನ ಕರ್ಮಣಿ. ಅಯ್ಯ ನೀನು ದಾನ ಮಾಡೋದ್ರಲ್ಲಿ ಸಂಶಯವೇ ಪಡಬೇಡಯ್ಯ, ನೀನು ಧನ್ಯನಾಗಿದ್ದಿ ಮಹಾಪಾಲ ಮಹೀಪಾಲ, ನಿನ್ನ ಕುಲವೇ ಪಾವನ ಆಗಿದೆ, ನಿನ್ನ ಸಂಕಲ್ಪದಿಂದಲೇ ಪಿತೃಗಳೆಲ್ಲ ಒಳ್ಳೆ ವಿಶೇಷವಾಗಿರತಕ್ಕಂತಹ ಸ್ವರ್ಗ ಪ್ರಾಪ್ತಿ ಆಯಿತಯ್ಯ, ಏನಂಥ ಪುಣ್ಯವನ್ನು ಮಾಡಿದ್ದು ಮಹಾನುಭಾವ. ಶ್ರೀನಿವಾಸ ನಿನಗೆ ವಿಶೇಷವಾಗಿ ಅಳಿಯನಾಗಿ ಬರ್ತಾ ಇದ್ದಾನೆ, ನಿನಗಿಂತ ಯಾರು ಜಾಸ್ತಿ ಇಲ್ಲ. ವಿಳಂಬೋ ನೈವ ಕರ್ತವ್ಯ ಶುಭಂ ಶೀಘ್ರಂ ವಿಧೀಯತಾಂ, ಯಾವಾಗಲೂ ಶುಭ ಕರ್ಮಗಳನ್ನು ವಿಳಂಬ ಮಾಡಬಾರದು, ಬೇಗ ಮಾಡು ಅಂತ ಹೇಳಿ, ವಯಂ ಧನ್ಯಾ ಕೃತಾರ್ಥಾಸ್ಮಃ ತವ ಸಂಗೇನ ಭೂಮಿಪ, ನಿನ್ನ ಸಂಘದಿಂದ ನಾವು ಧನ್ಯರಾಗಿದ್ದೀವಯ್ಯ. ನಾವು ಭಗವಂತನನ್ನು ಗೆಡ್ಡೆ ಗೆಣಸು ಎಲ್ಲ ತಿಂದುಕೊಂಡು ಎಲ್ಲ ಬಿಟ್ಟು ತಪಸ್ಸನ್ನು ಮಾಡುತ್ತೀವಿ, ದೇವರನ್ನ ನಪಶ್ಯಾಮೋತ್ರ ತಂ ವಿಭುಂ, ಅವನನ್ನು ಹೃದಯದಲ್ಲಿ ನೋಡುತ್ತೇವಯ್ಯ ಎಂದೋ ಒಂದು ಸಲ. ಅಂತಹದ್ದು ನಿನ್ನ ಸಂಘದಿಂದ ಶ್ರೀನಿವಾಸನನ್ನ ವಿಶೇಷವಾಗಿ ಲಕ್ಷ್ಮೀ ಸಹಿತನನ್ನಾಗಿ ನೋಡುತ್ತೇವಯ್ಯ 7 ದಿನಗಳ ಕಾಲ, ನಿನ್ನ ಸಂಗತಿ ನಮಗೆ ಸದಾ ಇರಲಿ ಅಂತ ಶುಕಾಚಾರ್ಯರು ಹೇಳ್ತಾರೆ. ಇಷ್ಟು ಹೇಳಿ ಸುಮ್ಮನೆ ಆಗಿಬಿಟ್ರಂತವಳು. ಆವಾಗ ರಾಜ ಆನಂದ ನಿರ್ಭರನಾಗಿ ನಂತರ ವಿಶೇಷವಾಗಿ ತಾನು ಧನ್ಯನಾದೆ ಅಂತ ತಿಳ್ಕೊಂಡು ವ್ಯಾಸಪುತ್ರ ನಮೋಸ್ತುತೆ ಅಂತ ಅವರಿಗೆ ನಮಸ್ಕಾರವನ್ನು ಮಾಡಿ ಬೃಹಸ್ಪತಿ ಆಚಾರ್ಯ ಹೇಳ್ತಾ ಇದ್ದಾರೆ, ಸ್ವಲ್ಪ ಜಾತಕ ನೋಡಿಬಿಡಿ, ದೇವರಿಗೂ ಜಾತಕ ನೋಡ್ತಾ ಇದ್ದಾರೆ, ಅಂದರೆ ಅಲ್ಲಿ ದೇವರೇ ಹೇಳಿದ್ದು ಜಾತಕ ನೋಡಿ ಅಂತ. ಆದ್ದರಿಂದ ದೇವರ ಮಾತಿನ ಪ್ರಕಾರ ಜಾತಕ ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಗ್ರಹಗಳ ಗತಿ, ಅವುಗಳ ಯೋಗ, ವೃಕ್ಷಯೋಗ, ಗೋತ್ರ ಯೋಗ ನೋಡಿ, ಬಲಾಬಲಗಳನ್ನು ನೋಡಿ ಅಂತ ಹೇಳಿದಾಗ, ಸುರಾಚಾರ್ಯ ಸಂಭ್ರಮ, ಬೃಹಸ್ಪತ್ಯಾಚಾರ್ಯ ಸಂಭ್ರಮವಾಗಿ ನೋಡಿ ಹೇಳ್ತಾರೆ, ಅಮ್ಮ ಶ್ರೀನಿವಾಸನ ಗೋತ್ರ ಹೇಳಮ್ಮ ನಕ್ಷತ್ರ ಅಂತ ಹೇಳಿದಾಗ ಬಕುಲಾದೇವಿ ಹೇಳ್ತಾಳೆ, ಶ್ರೀನಿವಾಸನ ಗೋತ್ರ ನಕ್ಷತ್ರ ನಿಮ್ಗೆ ಗೊತ್ತಿಲ್ವ, ನೀವೆಲ್ಲ ಬ್ರಾಹ್ಮಣರು ಸುಳ್ಳು ಹೇಳ್ತೀರಲ್ವ ಅಂತ ಹೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಈ ರಾಜರಿಗೆ ನೀನು ಬಂದದ್ದು ಅಮ್ಮ ರಾಜರ ಹತ್ರ, ಅವರಿಗೆ ಬ್ರಾಹ್ಮಣರಲ್ಲಿ ಅಷ್ಟು ವಿಶ್ವಾಸವಿಲ್ಲ, ಆದ್ದರಿಂದ ನೀನು ಹೇಳಮ್ಮ ಅಂತ ಹೇಳಿದಾಗ ನಕ್ಷತ್ರ ಶ್ರವಣ ಗೋತ್ರ ವಸಿಷ್ಠ ಅಂತ ಇಷ್ಟು ಹೇಳಿದಾಗ ಅವರು ಎಲ್ಲವನ್ನ ನೋಡಿ ನಾಡಿಕೂಟ ಸೂತ್ರಕೂಟ ಯೋನಿಕೂಟ ಎಲ್ಲವೂ ಸರಿಯಾಗಿದೆ, ಗ್ರಹಗಳೆಲ್ಲ ಶುಭದರ್ಶನಗಳಾಗಿವೆ, ಎಲ್ಲ ಗ್ರಹಗಳು ಶುಭವನ್ನೇ ತೋರುತ್ತಾ ಇವೆ ಅಂತ ಹೇಳಿದಾಗ ಅಯ್ಯ ನಿನ್ನ ಎಲ್ಲ ಬಂಧುಗಳನ್ನು ಕೇಳಿ ವಿಚಾರವನ್ನು ಮಾಡಿ ಕನ್ಯಾದಾನ ಕೊಡು ಅಂತ ಹೇಳಿದಾಗ ರಾಜ ವಿಶೇಷವಾಗಿ ಎಲ್ಲರನ್ನ ಕರೆಸಿದ, ಪುಣ್ಯಾಹವಾಚನವನ್ನು ಮಾಡಿಸಿದ, ನಂತರ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಗಣಪತಿಯನ್ನು ಪೂಜಾ ಮಾಡಿ ಸಭಾಮಧ್ಯದಲ್ಲಿ ಕೈ ಎತ್ತಿ ಹೇಳ್ತಾ ಇದ್ದಾನೆ, ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾರ್ಂಗಿಣೆ ಯೂಯಂ ಬಂಧುಗಣಾಶ್ಚಾತ್ರ ದಯಾಂ ಕುರುತ ಮಾಂ ಪ್ರತಿ, ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತಿದ್ದೇನೆ, ನೀವೆಲ್ಲ ನನಗೆ ದಯಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ಹೇಳ್ತಾ ಇದ್ದಾರೆ ಅಯ್ಯ ಸರಿ ಸರಿ ಅಂತ ಎಲ್ಲರೂ ಒಪ್ತಾ ಇದ್ದಾರೆ. ಅಂಥ ಕಾಲಕ್ಕೆ ರಾಜ ಕೇಳ್ತಾನೆ, ಅಯ್ಯ ಬೃಹಸ್ಪತ್ಯಾಚಾರ್ಯ ಮುಂದೇನು ಮಾಡಬೇಕು? ಹೇಳ್ತಾರೆ ಪತ್ರಿಕೆಯನ್ನು ವಿಷ್ಣುವಿಗೆ ಬರೆದು ಆತನೇ ಕಳಿಸಿಕೊಡಯ್ಯ, ಅವಾಗ ಬ್ರಾಹ್ಮಣನ ಮೂಲಕ ಕಳಿಸಿಕೊಡು ಅಂತ ಹೇಳಿದಾಗ ರಾಜ ಕೇಳ್ತಾನೆ, ಅಪ್ರಾಕೃತ ಶರೀರ ಭಗವಂತ ನಮ್ಮಂಥ ಪ್ರಾಕೃತರಾದವರಿಗೆ ಏನು ಬರೀಬೇಕು, ಆದರೆ ನೀವೇನು ಬೇಕೋ ಹೇಳಿ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ ಗುರುಪದಿಷ್ಟ ಮಾರ್ಗೇಣ ವಿಲಿಲೇಖಸ ಪತ್ರಿಕಾ, ಗುರುಗಳ ಉಪದೇಶದಿಂದ ಭಗವಂತನಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾರೆ, ಅದಕ್ಕೆ ನಾವು ದೇವರಿಗೆ ಪತ್ರಿಕೆ ಬರೀಬೇಕು, ಭಗವಂತನನ್ನು ಆಹ್ವಾನ ಮಾಡಬೇಕು ಗುರುಗಳ ಉಪದೇಶ ಮಾರ್ಗದಿಂದ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತರೂಪಾಯ ಶಾರ್ಂಗಿಣೇ ಭಗವಂತನಿಗೆ ನಮಸ್ಕಾರ ಮಾಡಿ, ಹೇ ಸ್ವತಂತ್ರ ಅಂತ ಅವನಿಗೆ ನಮಸ್ಕಾರ ಮಾಡಿ ಅಯ್ಯ ನಿನಗೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೆ ಸುರೋತ್ತಮ, ನಿನ್ನ ನಮಸ್ಕಾರ ನಿನಗೆ ಆಶೀರ್ವಾದ ಮಾಡ್ತೀನೋ ಬಂಧು ಆಗ್ತಾ ಇದ್ದೀನಿ, ಆದ್ದರಿಂದ ನಿನ್ನ ಪಾದಪದ್ಮವನ್ನು ನೋಡಬೇಕು ಅಂತ ಇದ್ದೇನೆ. ಇನ್ನು ಈಗ ವಿಶೇಷವಾಗಿರತಕ್ಕಂಥ ಏನು, ನಾವೆಲ್ಲ ಚೆನ್ನಾಗಿದ್ದೀವಪ್ಪ ನಿನ್ನ ಅನುಗ್ರಹದಿಂದ, ತ್ವದನುಗ್ರಹ ಮಾತ್ರೇಣ ವಸಾಮೋತ್ತರ ಪರೇ ಪುರೇ, ಈ ಪುರದಲ್ಲಿ ನಿನ್ನ ಅನುಗ್ರಹದಿಂದಲೇ ನಾವು ಚೆನ್ನಾಗಿದ್ದೀವಪ್ಪ, ನಿನ್ನ ಕ್ಷೇಮವನ್ನು ಪತ್ರದಿಂದ ತಿಳಿಸು. ಚೈತ್ರ ಶುಕ್ಲ ತ್ರಯೋದಶಿ ಈ ಪತ್ರವನ್ನು ಬರೀತಾ ಇದ್ದೇನೆ, ಕನ್ಯಾ ಪದ್ಮಾವತಿ ಆಕೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ, ನೀನು ವಿಶೇಷವಾಗಿ ವಿವಾಹ ವಿಧಿಪೂರ್ವಕವಾಗಿ ಸ್ವೀಕಾರ ಮಾಡಬೇಕು, ವೈಶಾಖ ಶುದ್ಧ ದಶಮಿ ಶುಕ್ರವಾರ ಶುಭ ದಿನದಲ್ಲಿ ಬಂಧುವಗಳಿಂದ ಕೂಡಿಕೊಂಡು ನನ್ನನ್ನು ವಿಶೇಷವಾಗಿ ಆ ಹುಡುಗಿಯನ್ನು ಸ್ವೀಕಾರ ಮಾಡಿ ನನ್ನ ಉದ್ಧಾರ ಮಾಡು ಅಂತ ಹೇಳ್ತಾ ಇನ್ನು ಹೆಚ್ಚಿಗೆ ಬರೆಯೋದೇನಿದೆ, ನನ್ನ ಮನಸ್ಸಲ್ಲಿ ಏನಿದೆ ಶುಕಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಗೊತ್ತಿದೆ, ಸಂಶಯ ಪಡಬೇಡ ಹರಿಯೇ ಈ ಕನ್ಯಾದಾನದಲ್ಲಿ ಅಂತ ಶುಕಾಚಾರ್ಯರು ನಿನಗೆಲ್ಲವನ್ನ ಹೇಳ್ತಾರೆ, ಅದು ಸತ್ಯವನ್ನು ಮಾಡು ಅಂತ ವಿಶೇಷವಾಗಿ ಇತ್ಯಾಶ ಸಂತ ಮಹಾನುಭಾವತೆ ಸಮಸ್ತ ಕಲ್ಯಾಣ ಗುಣಾರ್ಣವ ಪ್ರಭು ನಿತ್ಯಾಯ ಸತ್ಯಾಯ ಸುಖಸ್ವರೂಪಿಣೇ ನಮಸ್ವಲೋಕ ಪ್ರಭವೇ ಮಹಾತ್ಮನೇ, ಸ್ವಾಮಿ ನಿನಗೆ ನಮಸ್ಕಾರ ಹರಿಯೇ ಅಂತ ಆಶೀರ್ವಾದವನ್ನು ಮಾಡಿ ಪತ್ರಿಕೆಯನ್ನು ಬರೆದು ವಿಶೇಷವಾಗಿ ಶುಕಾಚಾರ್ಯರ ಕೈಕೊಟ್ಟು ಊರು ಕೊನೆವರೆಗೂ ಅವರನ್ನು ಬಿಡ್ತಾ ಇದ್ದಾರಂತೆ, ಹೇಳ್ತಾ ಇದ್ದಾರೆ ಶುಕಾಚಾರ್ಯರಿಗೆ ಏನಾದರೂ ಸರಿ ಅವನ ಮನಸ್ಸನ್ನು ವಶ ಮಾಡಿಕೊಳ್ಳಿ, ಏನೋ ಅವನು ಇದ್ದಕ್ಕಿದ್ದಂತೆ ಬೇಡ ಅಂದ್ಬಿಟ್ಟ ಗತಿ ಏನು, ಅದಕ್ಕೆ ಅವನ ವಿಶೇಷವಾಗಿರತಕ್ಕಂಥ ಮನಸ್ಸನ್ನು ವಶ ಮಾಡಿಕೊಡ್ರಿ, ಎಷ್ಟು ಬೇಕಾದ್ರೂ ದಕ್ಷಿಣೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರಿಗೆ. ನಂತರ ವಿಶೇಷವಾಗಿ ಮಧ್ಯಾಹ್ನ ಕಾಲಕ್ಕೆ ಸೂರ್ಯ ಬರುವ ಕಾಲಕ್ಕೆ ಶ್ರೀನಿವಾಸ ಹತ್ತಿರ ಶುಕಾಚಾರ್ಯರು ಶಿಷ್ಯರ ಸಹಿತವಾಗಿ ಬರ್ತಾ ಇದ್ದಾರಂತೆ. ಹರೇರ್ ಜನನ್ಯಾನುಗತೋ ವಿರಾಗಿ ತದ್ದರ್ಶನಾಷ್ಟಾದ ಗತಾಧ್ವಕ್ಲೇಶ ಅಂತ ಹೇಳ್ತಾ ಇದ್ದಾರೆ. ಆ ಹಾದಿಯ ನಡ್ಕೊಂಡ್ಬಂದಿದ್ದಾರೆ ತುಂಬ ದೂರದಿಂದ, ಅದೆಲ್ಲ ಹೋಯ್ತಂತೆ ಭಗವಂತನ ದರ್ಶನ ಮಾಡ್ತಾ. ನಂತರ ವಿಶೇಷವಾಗಿ ತಾಯಿ ಬಂದಿಲ್ಲ ಅಂತ ಕೃಷ್ಣ ನೋಡ್ತಾ ಇದ್ದಾನೆ ಭಗವಂತ, ಅವಾಗ ನೋಡ್ತಾ ಇದ್ದಾರೆ ಶುಕಾಚಾರ್ಯರನ್ನು, ಶುಕಾಚಾರ್ಯರನ್ನು ನೋಡಿದ ಕೂಡಲೇ ವಿಶೇಷವಾಗಿ ಆಸನದಿಂದ ಎದ್ದು ಶ್ರೀನಿವಾಸ ಕೇಳ್ತಾ ಇದ್ದಾನೆ ದೂರದಿಂದಲೇನೆ, ಹೇ ಕಾರ್ಯಂ ಮದೀಯಂ ವಿಪ್ರಯಂದ್ರ ಪಕ್ವಂ ವಾ ಅಪಕ್ವಮೇ ವಾ, ನನ್ನ ಕಾರ್ಯ ಪಕ್ವವೋ ಅಪಕ್ವವೋ ಅಂತ ಕೇಳ್ತಾ ಇದ್ದಾರೆ. ಶುಕಾಚಾರ್ಯ ಹೇಳುತ್ತಾರೆ, ಕಾರ್ಯಂ ತವದಯಾ ಸಿಂಧು ಪಕ್ವಮೇವ ನ ಸಂಶಯ, ವಿಶೇಷವಾಗಿ ನಿನ್ನ ಕಾರ್ಯ ಪಕ್ವವೇನಯ್ಯ ಅಂತ ಹೇಳಿದಾಗ ಶ್ರೀನಿವಾಸ ಅವರಿಗೆ ದಂಡ ಪ್ರಣಾಮ ಮಾಡಿ ಆಲಿಂಗನ ಮಾಡಿಕೊಳ್ತಾ ಇದ್ದಾರಂತೆ. ಆನಂದ ಪಡ್ತಾ ಇದ್ದಾನೆ, ಹೇಳ್ತಾ ಇದ್ದಾರೆ ಅತಿಚಿತ್ರ ಚರಿತ್ರಾತ್ಮ. ಇಲ್ಲಿ ಶಬ್ದಗಳೆಲ್ಲ ಬಹಳ ಸುಂದರ, ಅತಿಚಿತ್ರವಾಗಿರ್ತಕ್ಕಂತಹ ಚರಿತ್ರ ಭಗವಂತನದ್ದು. ಭಕ್ತರಿಗೆ ಅವನೇ ನಮಸ್ಕಾರ ಮಾಡ್ತಾನೆ, ಆಲಿಂಗನ ಮಾಡಿಕೊಳ್ತಾನೆ, ಎಲ್ಲ ಮಾಡ್ತಾನೆ. ಅಯ್ಯ ಮದುವೆಗಾಗಿ ತುಂಬ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಮಾಡ್ತಾರೆ, ಆದರೂ ಅವರಿಗೆ ಒಳ್ಳೆ ಸದ್ಗತಿ ಆಗುತ್ತೆ ಅವರಿಗೆ ಒಳ್ಳೆ ಮದುವೆ ಮಾಡಿದ್ದಕ್ಕೆ ಅಂಥದ್ದು. ವಿಶೇಷವಾಗಿ ನನ್ನ ಒಂದು ಮದುವೆಗಾಗಿ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಆದ್ದರಿಂದ ಮಹಾಕುಟುಂಬ ಯುಕ್ತಸ್ಯ ಮಮ ಕಲ್ಯಾಣ ಕಾರಣಾತ್ ಹೇಳ್ತಾ ಇದ್ದಾರೆ. 84 ಲಕ್ಷ ಯೋನಿಗಳಲ್ಲಿ ಬರತಕ್ಕಂಥ ಜೀವರಾಶಿಗಳನ್ನು ರಕ್ಷಣೆ ಮಾಡಲಿಕ್ಕೆ ದೀಕ್ಷಾಬದ್ಧನಾಗಿದ್ದೇನೆ ನಾನು ಮುನಿಸತ್ತಮ್ಮ, ಲಕ್ಷ್ಮೀದೇವಿ ನನಗೆ ಎಲ್ಲರೂ ಸಹಾಯಕರಾಗಿದ್ದಾರೆ, ಅಂಥ ಮಹಾಕುಟುಂಬದಿಂದ ಕೂಡಿರ್ತಕ್ಕಂಥ ನನಗೆ ಮದುವೆ ಮಾಡಿಸ್ತಾ ಇದ್ದೀಯಾ, ಆದ್ದರಿಂದ ನಿನಗೆ ನಿನ್ನ ಉಪಕಾರಕ್ಕೆ ನಾನು ಏನು ಕೊಡಲಿ ಅಂತ ಹೇಳುತ್ತಾ, ತಥಾಪಿ ತಮ್ಮ ದಾಸ್ಯಾಮಿ ಶರೀರ ಆಲಿಂಗನಮ್ಮನೇ, ನನ್ನ ಶರೀರ ಆಲಿಂಗನ ಕೊಡ್ತೇನೆ, ನನ್ನ ಶರೀರಕ್ಕಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ ಅಂತ ನಾನು ತಿಳಿದಿದ್ದೇನೆ ಅಂತ ವಿಶೇಷವಾಗಿ ಅವರನ್ನು ಆಲಿಂಗನ ಮಾಡಿಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಹೇಗೆ ಆಂಜನೇಯ ಸೀತೆಯ ನಿಮಿತ್ತವಾಗಿ ನನಗೆ ಉಪಕಾರ ಮಾಡಿದರು ಆ ಥರ ನೀನು ಮಾಡಿದ್ದೀಯಪ್ಪ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆವಾಗ ಇಷ್ಟು ಮಾತಾಡೋ ಕಾಲಕ್ಕ ಅವರು ದೇವರು ನೋಡ್ತಾ ಇದ್ದಾರೆ. ಅವಾಗ ಹೇಳಿದ, ಕಕ್ಷೆ ಕೆಂಭಾತಿ ಭಾನುವತು, ಅಯ್ಯ ವಿಪ್ರೇಂದ್ರ ನಿಮ್ಮ ಕೊಂಕಳಲ್ಲಿ ಏನೋ ಹೊಳೀತಾ ಇದೆಯಲ್ವಾ ಅಂದ್ರ ಅವಾಗ ಹೇಳ್ತಾರೆ, ಸ್ವಾಮಿ ನೀನು ನೋಡಿ ಮರ್ತೋದನಯ್ಯ, ರಾಜ ಕೊಟ್ಟ ಪತ್ರಿಕಾ ಅಂತ. ಪತ್ರಿಕಾ ಕೊಟ್ಟಾಗ ಶ್ರೀನಿವಾಸ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಶ್ರೀನಿವಾಸ ಆ ಪತ್ರಿಕೆಯನ್ನು ತಲೆ ಮೇಲೆ ಇಟ್ಕೊಂಡಂತೆ, ಓ ರಾಜ ಕೊಟ್ಟ ಅಂತ ಹೇಳಿ, ಆ ರಾಜ ಚೆನ್ನಾಗಿದ್ದಾನೇನು ವಿಶೇಷವಾಗಿ ಹೆಂಡತಿ ಸಹಿತವಾಗಿ ಅಂತ ಕೇಳಿ ನಂತರ ಮತ್ತು ಹೇಳ್ತಾ ಇದ್ದಾನೆ. ಶುಕಾಚಾರ್ಯ ಹೇಳ್ತಾರೆ, ಅಯ್ಯ ಸರ್ವಂ ತು ಕುಶಲಂ ತಸ್ಯ ಭಗವನ್ ಭೂತಭಾವನ, ಎಲ್ಲರೂ ಕುಶಲರಾಗಿದ್ದಾರಯ್ಯ ಅಂದಾಗ ಶ್ರೀನಿವಾಸ ಆ ಪತ್ರಿಕೆಯನ್ನು ಓದಿ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಅಲ್ಲ ನನ್ನ ಕುಲ ಗೋತ್ರ ಏನೂ ಗೊತ್ತಿಲ್ಲ, ಹೇಗೆ ಕೊಡ್ತಾ ಇದ್ದಾನೆ ಕನ್ಯೆಯನ್ನು ಅಂತ ಕೇಳಿದಾಗ, ಅಯ್ಯ ನಿನ್ನ ಕುಲ ಇಲ್ಲ, ಗೋತ್ರ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ನಿನಗೆ ಮುದಿತನ ಇಲ್ಲ, ವೃದ್ಧಿ ಇಲ್ಲ, ಜರ ಇಲ್ಲ, ಯಾವ ಸ್ಥಾನ ಇಲ್ಲ, ಆಶ್ರಯ ಇಲ್ಲ, ಕೇವಲ ನಾಟಕ ಆಡ್ತೀಯಪ್ಪ ಹರಿಯೇ. ಆದರೆ ಹೇಳ್ತಾ ಇದ್ದೇನೆ, ನನ್ನ ಮಾತಿನಿಂದ ಆಕಾಶರಾಜ ನನಗೆ ಮಗಳನ್ನು ಕೊಡ್ತಾನೆ, ಆದ್ದರಿಂದ ದಯಮಾಡಿ ಆತನಿಗೆ ಆತನ ಮಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ಶುಕೇನ ದೇವೋಭಿ ಪುರಾಣ ಮೂರ್ತಿ. ಆವಾಗ ಶುಕಾಚಾರ್ಯರ ಪ್ರಾರ್ಥನೆಗೆ ಹೋಗೊಟ್ಟು ಆ ಒಂದು ಪತ್ರಿಕೆಯ ಹಿಂದೆಯೇ ತಾವು ವಿಶೇಷವಾಗಿ ಸ್ವಯಂ ಲಿಲೇಖಾತ ಮಹಾರ್ಥ ಸಂಯುತಂ, ಒಳ್ಳೆ ಅರ್ಥದಿಂದ ಕೂಡಿರತಕ್ಕಂಥ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ದೇವರು ಬರೆದ ಪತ್ರ ಅಂದರೆ ಮಹಾರ್ಥದಿಂದ ಕೂಡಿಕೊಂಡದ್ದು. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ರಾಜ ಆದಿರಾಜ ಪೂಜ್ಯ ಪೂಜ್ಯಾಯ ಸುಧರ್ಮತನಯಾಯ ಚ ನಮೋ ನಮೋತಿ ಭಕ್ತೈವ ಕ್ಷೇಮ ಮಾಲಿಖ್ಯತೆ ನಘ. ಹೇ ರಾಜಾಜರಾಜ ಪೂಜ್ಯ ಸುಧರ್ಮತನಯ, ನಿನಗೆ ಅತಿಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದೀನಯ್ಯ, ಈ ಕ್ಷೇಮವನ್ನು ಬರಿತಾ ಇದ್ದೇನೆ. ಅಲ್ಲಿ ಮತ್ತು ಪ್ರಶ್ನೆ, ದೇವರು ನಮಸ್ಕಾರ ಮಾಡಿದ್ರೋ ಇಲ್ವೋ? ಸುಧರ್ಮ ತನೇನಾಗಿರ್ತಕ್ಕಂಥ ಆಕಾಶರಾಜನಿಗೆ ನಮಸ್ಕಾರ ಮಾಡಿದ್ರೋ ಇಲ್ವೋ ಕೇಳ್ತಾರೆ. ದೇವರು ನಮಸ್ಕಾರ ಮಾಡಿದ್ದು ಅಲ್ಲಿ ರಾಜಾಧಿರಾಜ ಪೂಜ್ಯಾಯ ಅಂದರೆ ಯಾರಿಗೆ? ಸುಧರ್ಮ ತನಯನಾಗಿರತಕ್ಕಂಥ ಆಕಾಶರಾಜನ ಒಳಗಿರತಕ್ಕಂಥ ತನ್ನ ರೂಪ, ಆಕಾಶರಾಜ ಅಂತ ಕರೆಸಿಕೊಂಡಿರತಕ್ಕಂಥ ತನ್ನ ರೂಪಕ್ಕೆ ಸ್ವಾಮಿ ನಮಸ್ಕಾರವನ್ನು ಮಾಡಿದ. ಹೇಳ್ತಾರೆ ಶ್ರೀನಿವಾಸೇನ ಬಾಲೇನ ಪೋಷ್ಯೇಣ ನೃಪಸತ್ತಮ, ಹೇ ರಾಜ, ನೀನೇ ಪೋಷಣೆ ಮಾಡ್ತಾ ಇದ್ದೆಪ್ಪ ಈ ದೇಶವೆಲ್ಲ, ಈ ದೇಶದಲ್ಲಿ ನಾನಿದ್ದೇನೆ, ನಿನಗೆ ಪತ್ರವನ್ನು ಬರೀತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಶ್ರೀನಿವಾಸ. ನೀನು ಹೇಳಿದಂತೆ ನಾನು ಬರ್ತೇನಯ್ಯ, ವೈಶಾಖ ಶುದ್ಧ ದಶಮಿ ಶುಕ್ರವಾರ ಮಹೋತ್ಸವದಲ್ಲಿ ನಿನ್ನ ಮಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಹಿಂದೆ ಸಮುದ್ರ ರಾಜ ನನಗೆ ಮಗಳನ್ನು ಕೊಟ್ಟು ತುಂಬ ಕೀರ್ತಿವಂತನಾದ, ಹಾಗೆ ನೀನು ಕೀರ್ತಿವಂತನಾಗ್ತೀಯ ಅಂತ ವಿಶೇಷವಾಗಿ ಶ್ರೀನಿವಾಸ ಪತ್ರವನ್ನು ಬರೆದು ಶುಕಾಚಾರ್ಯರಿಗೆ ಕೊಟ್ಟು ತಾನು ಕರೆಸಿಕೊಡ್ತಾ ಇದ್ದಾನೆ. ನಂತರ ಅವರು ಸಂತೋಷದಿಂದ ಹೊರಟು ಹೋಗ್ತಾ ಇದ್ದಾರೆ. ನಂತರ ನೋಡುತ್ತಾನೆ ತಾಯಿ ಬರ್ತಾ ಇದ್ದಾಳೆ. ತಾಯಿಯನ್ನು ನೋಡಿ ವಿಶೇಷವಾಗಿ ಬಂದು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ, ಅಮ್ಮ ಯಾಕಿಷ್ಟು ಕಾಲ ಆಯಿತು, ತುಂಬ ತಡ ಆಯ್ತಲ್ವಾ ಅಂತ. ಆ ನಗರದಲ್ಲಿ ಏನು ವಾರ್ತೆ ಅಂತ ಕೇಳ್ತಾ ಇದ್ದಾನೆ. ಬಕುಲಾದೇವಿ ಹೇಳ್ತಾ ಇದ್ದಾಳೆ, ಸಾಧಿತಾ ಬಹುಯತ್ನೇನ ಕನ್ಯಾತೆ ಪುರುಷೋತ್ತಮ. ಏ ಸ್ವಾಮಿ, ತುಂಬ ಕಷ್ಟಪಟ್ಟಿದ್ದೇನೋ ನಿನ್ನ ಮದುವೆ ಸಾಧನೆ ಮಾಡಲಿಕ್ಕೆ, ಆದರೆ ಹೇಳ್ತಾಳೆ ದೈವಮೇವ ಪರಮ್ಮನ್ಯೇ ಪೌರುಷಂ ನೈವ ಕಾರಣಂ, ನಮ್ಮ ಪೌರುಷ ಏನಿಲ್ಲಯ್ಯ, ದೇವವೇ ದೇವರೇ ದೊಡ್ಡವರು. ಏನಾಯ್ತಮ್ಮ ಅಂಥದ್ದು ಅಂತ ಶ್ರೀನಿವಾಸ ಕೇಳ್ತಾ ಇದ್ದಾನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾಳೆ, ನರನಾರಾಯಣಾಶ್ರಮದಿಂದ ಧರ್ಮದೇವಿ ಬಂದಿದ್ಲಯ್ಯ, ಆಕೆಯಿಂದ ಎಲ್ಲವೂ ಕೂಡ, ಆಕೆ ಹೇಳಿದ್ದು ನಿನಗೆ ಆ ಹುಡುಗಿನ ಕೊಡಬೇಕು ಅಂತ. ಅವರೆಲ್ಲರೂ ಕೂಡ ಆಕೆಯ ಮಾತನ್ನು ಕೇಳಿಕೊಂಡು ನಿನಗೆ ವಿಶೇಷವಾಗಿ ಆ ಹುಡುಗಿಯನ್ನು ಕೊಡಲಿಕ್ಕೆ ಸಂಕಲ್ಪ ಮಾಡಿದ್ರಯ್ಯ, ಸಭೆಯಲ್ಲಿ ಸಂಕಲ್ಪ ಮಾಡಿದ ರಾಜ ಅಂತ ಹೇಳ್ತಾ ಕೊನೆಗೆ ಹೇಳ್ತಾ ಇದ್ದಾಳೆ. ಈತನ ಕಡೆ ನೋಡ್ತಾ ಯಾರು ಹೇಳು ಅದು ಬಂದದ್ದು ಧರ್ಮದೇವಿ, ತ್ವಯೈವ ಜಾತಮೇತದ್ಧಿ ನ ದೈವಂ ಭವತ ಪರಂ, ನಿನ್ನಿಂದ ಎಲ್ಲ ಆಯ್ತಲ್ಲೋ ಶ್ರೀನಿವಾಸ, ನೀನೇ ಅಲ್ವಾ ಬಂದಿದ್ದಲ್ಲಿ ಅಂತ ಆಕೆ ಈತನ ಕಡೆ ನೋಡಿ ಹೇಳ್ತಾ ಇದ್ದರೆ ಶ್ರೀನಿವಾಸ ಕಿಂಚಿತ್ ದಾಸ್ಯಮುಖೋ ಹರಿ ನಕ್ಕನಂತೆ, ಹೌದಮ್ಮ ನಾನೇ ಬಂದದ್ದಲ್ಲಿ, ನಾನೇ ಬಂದದ್ದು, ನಾನೇ ಹೇಳಿದ್ದು. ನಂತರ ತಾಯಿಯನ್ನು ವಿಶೇಷವಾಗಿ ನಮಸ್ಕಾರ ಮಾಡಿ ಸಂತೋಷಗೊಳಿಸಿ ನಂತರ ಮುಂದೆ ಮಾತು ಮಾತಾಡಿದ ಎಂಬಲ್ಲಿಗೆ ಇದು ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮ್ಯೆ ಪದ್ಮಾವತಿ ಪರಿಣಯ ನಿಶ್ಚಯೋ ನಾಮ ನವಮೋಧ್ಯಾಯ. ಪದ್ಮಾವತಿ ವಿವಾಹ ನಿಶ್ಚಯ ಎಂಬ ಒಂದು ಘಟ್ಟಕ್ಕೆ 9ನೇ ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ನಾಳೆ ವಿಶೇಷವಾಗಿರತಕ್ಕಂಥ 10-11 ಅಧ್ಯಾಯಗಳು, ನಾಳದ್ದು 12ನೇ ಅಧ್ಯಾಯ, ವಿಶೇಷವಾದಂಥ ವಿವಾಹಾಧ್ಯಾಯ ನಾಳದ್ದಿರುತ್ತೆ. ಎಲ್ಲರೂ ಪುನಃ ನಾಳೆ ಸೇರೋಣ. ಶ್ರೀಕೃಷ್ಣ ಅರ್ಪಣೆ.